ಅದಕ್ಕೋಸ್ಕರ ಮಾಡುತ್ತಾರೆ ಅಂತ ಹೇಳಿ ಮಾತ್ರ ಪ್ರಶ್ನೆ ಇದೆ, ಬೇರೆಯವರಿಗೆಲ್ಲ ಪ್ರೀತ್ಯ. ಅದು ಪ್ರೀತ್ಯ ಆಗಿ ಸತ್ತು ಮೇಲೆ ಅಂತಾರೆ. ದೇಹ ಬಿಟ್ಟ ಮೇಲೆ ಈ ಮೂರು ವಿಧವಾದ ಫಲಗಳನ್ನ ಕರ್ಮ ಮಾಡಿದವನು ಕೆಲವನ್ನ ಇಲ್ಲೇ ಹೊಂದಿಬಿಡುತ್ತಾನೆ. ಇನ್ನು ಎಷ್ಟೋ ಕರ್ಮಗಳ ಫಲವನ್ನು ಹೊಂದೋದು ಅವನ ಆಮೇಲೆ. ಏನು ಎಕ್ಸಾಮಿನೇಷನ್ ಆಮೇಲೆ ಬರೀತಾನೆ, ರಿಸಲ್ಟ್ ಆಗಲೇ ಅನೌನ್ಸ್ ಆಗೋದಿಲ್ಲ, ಅದು ಅನೌನ್ಸ್ ಆಗೋದು ಆಮೇಲೆ. ಅದೇ ತರಹನೆ ಇವತ್ತೇನು ಕರ್ಮಗಳನ್ನು ಮಾಡ್ತಾ ಇದ್ದೇವೆ, ಇದರಲ್ಲಿ ಹೆಚ್ಚಿನ ಕರ್ಮಗಳು ಕೌಂಟ್ ಆಗಿ ಬರೋದೆಲ್ಲ ಆಮೇಲೆ ಬರೋದು. ಕೆಲವೆಲ್ಲ ಇಲ್ಲೇ ಫಲ ಕೊಡುತ್ತೆ, ಕೆಲವು ಮಾತ್ರ. ಇವೆಲ್ಲ ಯಾರಿಗೂ ಬರೋದು ಅಂದ್ರೆ ಅತ್ಯಾಗಿ ನಾವು ಕರ್ಮ ಫಲವನ್ನು ತ್ಯಾಗ ಮಾಡದೇನೆ ಫಲಕ್ಕೋಸ್ಕರ ಕರ್ಮವನ್ನೇ ಅವನು ಮಾಡುತ್ತಾನೆ, ಅವನು ಮಾತ್ರ ಇದೆ. ಮತ್ತು ಸನ್ಯಾಸಿ ನಾಮ ಕೊಚಿತ್, ಸನ್ಯಾಸಿಗಳಿಗೆ ಬರೋದಿಲ್ಲ. ಭಗವದ್ಗೀತೆ ಸನ್ಯಾಸ ಶಬ್ದ ತುಂಬಾ ಸರ್ತು ಬಂದಿದೆ. ಯಾವಾಗಲೂ ಕೂಡ ಯಾವ ಅರ್ಥದಲ್ಲಿ ಬಂದಿಲ್ಲ ಅಂದ್ರೆ ಇವತ್ತು ನಾವು ತಿಳ್ಕೊಂಡಿರೋ ಸನ್ಯಾಸ ಅರ್ಥದಲ್ಲಿ ಬಂದಿಲ್ಲ. ಈ ಕಾವ್ಯಶಾತಿಯ ಸನ್ಯಾಸ ಪರಮಹಂಸಾಶ್ರಮ ಸನ್ಯಾಸದ ಕಾನ್ಸೆಪ್ಟ್ ಅಲ್ಲ. ಸನ್ಯಾಸಿ ನಾಮ ಅಂದ್ರೇನು? ಫಲದ ಅಪೇಕ್ಷೆ ಬಿಟ್ಟವರು ಅಂತ. ಯಾರು ಫಲದ ಅಪೇಕ್ಷೆಯನ್ನು ಬಿಟ್ಟಿರ್ತಾರೋ ಅವರಿಗೆ ಮೂರು ಹೆಸರೇ ಇಲ್ಲ, ಅನಿಷ್ಟ ಇಷ್ಟ ಮಿಶ್ರ. ಯಾವನೀ ಪ್ರಶ್ನೆ ಇದು, ಫಲ ಬೇಕು ಅಂತ ಕೇಳಿದರೆ ಯಾವ ಫಲ ಬೇಕು ಅಂತ ಪ್ರಶ್ನೆ. ಫಲನೇ ಬೇಡ ಅಂದ್ಮೇಲೆ ಊಟ ಮಾಡ್ತೇವೆ ಅಂದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ. ಇವತ್ತು ಉಪವಾಸ ಮಾಡೋದಿಲ್ಲ ಅಂದ್ರೆ ಯಾವ ತರೇಟ್ ಪ್ರಶ್ನೆ? ಇಷ್ಟ ಅನಿಷ್ಟ ಯಾವುದು ಇಲ್ಲೇ ಇಲ್ಲ. ಅವತ್ತಿನ ಮೂರು ಹೊರತದೆ ಊಟ ಉಪವಾಸ ಇದ್ದವನಿಗೆ ಈ ಇಷ್ಟ ಅನಿಷ್ಟ ಮಿಶ್ರ ಅನ್ನೋ ಊಟದ ಕಾನ್ಸೆಪ್ಟ್ ಆಗಿಲ್ವೋ, ಹಾಗೆ ಕರ್ಮ ಫಲವೇ ಬೇಡ ಅನ್ನೋನಿಗೆ ಏನು ಕೊಟ್ಟರು ಕೂಡ ಯೋಚನೆ ಇಲ್ಲ. ಅವನಿಗೆ ಅದೇ ಆಗೋದಿಲ್ಲ. ಮತ್ತೆ ಇನ್ಕ್ರಿಮೆಂಟ್ ಪ್ರಮೋಷನ್ ಯಾರಿಗೆ? ಆ ಸಂಬಳದ ಕಾಂಟ್ರಾಕ್ಟ್ ಮೇಲೆ ಸೇರಿದವನಿಗೆ. ಇಲ್ಲ ಆನರ್ಯ ಮಾಡ್ತೀನಿ ಅಂತ ಬಂದವನಿಗೆ ಆ ಪ್ರಶ್ನೆ ಏನು ಬರೋದೇ ಇಲ್ಲ. ಆದ್ರೆ ಗೌರವ ಮಾತ್ರ ಎಲ್ಲರಿಗೂ ಜಾಸ್ತಿ ಬರುತ್ತೆ. ಅದೆಲ್ಲ ತಗೊಂಡ್ರೆ ಒಂದು ಏನು ಗೌರವ ಇರುತ್ತಲ್ಲ, ಅವ್ರಿಗೆ ತುಂಬಾ ಹೆಚ್ಚು ಗೌರವ ಕೊಡೋದು ಇವನ ಬಗ್ಗೆ. ಆದ್ರೆ ಹಣಕಾಸುಗಳ ವ್ಯವಸ್ಥೆ ಮಾತ್ರ ಬರದೇ ಇದೆ. ಆನರ್ಯ ಮಾಡೋಣ ಕೆಲಸಿದ್ರೆ ಯಾಕೆ ಕೆಲಸ ಅಂತ ಕೇಳಕ್ ಬರೋದಿಲ್ಲ. ಯಾಕೆ ಮಾಡಿದ್ರೆ ಆನರ್ಯಗೆ ಪಾಪ ಮಾಡಿದ್ರೆ ಕೆಟ್ಟ ರೀತಿ ಮಾಡೋ ಚಾನ್ಸಸ್ ಇಲ್ಲ. ಅದರಿಂದಾಗಿನೇ ಯಾವ ಬೇಲೆ ಹೋದ್ರೆ ಸುಮ್ಮನೆ ಸಾಕು, ನಾವು ಕೊಡ್ದು ಏನ್ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದೀವಿ ಅವರಿಗೆ ಅಂತ ಹೇಳ್ತಾರೆ. ಏನ್ ಕೊಡ್ತೀವಿ? ಏನೂ ಇಲ್ಲ ಪಾಪ. ಆನರ್ಯ ಡಾಕ್ಟರ್ ಎಷ್ಟೋ ಜನ ಸರ್ವಿಸ್ ಮಾಡ್ತಾನೆ ಪಾಪ. ಆಗ ಅವ್ನು ಯಾರು ಕಷ್ಟ ಮಾಡುತ್ತಾರೆ ಸುಮ್ಮನೆ ಇರಿ ಸಾಕು, ಅದು ಬಂದಿದ್ದೇ ಪುಣ್ಯ. ಹಾಗೆಲ್ಲ ಕೆಳಗೆ ಬರೋದಿಲ್ಲ ಅಂತ ಹೇಳ್ಬಿಡಿ. ತಗೊಂಡ್ ಬಂದ್ರೆ ಯಾಕೆ? ಏನು ದುಡ್ಡು ತೊಗೊಳಕ್ ಬೇಕು, ಬರ್ಲಕ್ ಬರೋದಿಲ್ವಾ? ಏನಂತ ತಿಳ್ಕೊಳ್ಳಿ, ನಾಳೆಯಿಂದ ಹೇಗೆ ಮಾಡಿದ್ರೆ ವಿಚಾರಿಸಬೇಕಾಗುತ್ತೆ ಅಂತ ಹೇಳ್ಬಿಡ್ತಾರೆ ತಕ್ಷಣ. ಈ ಮಾತು ಏನು ಹೇಳಕ್ ಬರೋದಿಲ್ಲ. ಯಾಕೆ? ಇದು ಕೇವಲ ಫಲವನ್ನು ಬಿಟ್ಟು ಮಾಡಿರೋದಾದ್ದರಿಂದ. ಭವತಿ ಅತ್ಯಾಗಿ ನಾಂ ಪ್ರೇತ್ಯ ಮತ್ತು ಸನ್ಯಾಸಿ ನಾಂ ಕೊಚಿತ್. ಈ ಪದ ಬಹಳ ಮುಖ್ಯ ಇತ್ತು. ಇವತ್ತು ನಾವು ಸತ್ತ ಮೇಲೆ ಏನ್ ಫಲ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಬೇಕಾದ ಯಾವಾಗ ಫಲದ ಅಪೇಕ್ಷೆ ತಲೆಯಲ್ಲಿ ಬಂದ್ರೆ ಅದಿಲ್ಲ ಅಂದಮೇಲೆ ಕೆಟ್ಟದಾಗ ಸಂತೋಷವೇ ಇಲ್ಲ. ಆದ್ದರಿಂದ ಒಳ್ಳೆ ಬರೀ ಇಷ್ಟ ಆಗಲೇಬೇಕಲ್ಲಿ, ಇಷ್ಟ ಆಗಲೇಬೇಕು. ಅನಿಷ್ಟದ ಹೆಸರೇ ಇಲ್ಲ. ಈ ಶ್ಲೋಕದಲ್ಲಿ ಒಂದು ಗೊಂದಲ ಇದೆ ನೋಡೋದಕ್ಕೆ. ಇಷ್ಟಫಲ, ಅನಿಷ್ಟ ಫಲ ಮತ್ತು ಮಿಶ್ರ ಫಲ ಮೂರೂ ಬರೋದು ಯಾರಿಗೆ? ಫಲತ್ಯಾಗ ಮಾಡದೇ ಇದ್ದವರಿಗೆ ಅಂತ ಹೇಳಿ. ನಮಗೊಂದು ಪ್ರಾಬ್ಲಮ್ ಇದೆ ಏನಂದ್ರೆ, ಇಷ್ಟಫಲನ ಮಿಸ್ ಮಾಡ್ಕೊಂಡ್ಬಿಡ್ತೀವಲ್ಲ ಅಂತ ಪ್ರಶ್ನೆ ಬರುತ್ತೆ. ನಾವು ತ್ಯಾಗ ಮಾಡಿಬಿಟ್ರೆ ಇಷ್ಟನೂ ಸಿಗೋದಿಲ್ಲ ಅಂತ ಗಾಬರಿ ಆದರೆ ಅದಕ್ಕೆ ಆ ಅರ್ಥ ಅಲ್ಲ. ರಾಘವೇಂದ್ರ ಸ್ವಾಮಿಗಳು ಅರ್ಥ ಬರೀತಾರೆ, ಆ ಬರೀ ಇಷ್ಟವೇ ಆಗತ್ತೆ, ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಹೋಗಬೇಡಿ. ಈ ಮೂರು ವಿಧ ಫಲ ಆಗೋದು ಅವರಿಗೆ, ಆದರೆ ಒಂದೇ ಫಲ ಆಗೋದು ಇವರಿಗೆ. ಇಷ್ಟ ಅನಿಷ್ಟ ಮಿಶ್ರ ಅನ್ನೋದು ಫಲ ಬಯಸಿದವರಿಗೆ. ಆದರೆ ಯಾರು ಫಲ ಬಯಸೆ ಮಾಡ್ತಾರೋ ಅವ್ರಿಗೆ ಬರೀ ಇಷ್ಟನೇ ಆಗತ್ತೆ, ಅವ್ರಿಗೆ ಬೇರೆ ಆಗೋದೇ ಇಲ್ಲ. ಈ ಪದ ನೋಡೋದಕ್ಕೆ ಬಿಸಿಡಿಂಗ್ ಕಾಣತ್ತೆ. ಅವ್ರ ಮನೆಯಲ್ಲಿ ಅಂದ್ರೆ ಮಡಿ ಇಲ್ಲ ಮೈಲಿ ಇಲ್ಲ ಅಂದ್ಬಿಡ್ತಾರೆ, ಮಡಿ ಇಲ್ಲ ಮೈಲಿ ಇಲ್ಲ ಅಂದ್ಬಿಡ್ತಾರೆ. ತಮಾಷೆ ಮಡಿ ಇಲ್ಲ ಕರೆಕ್ಟ್, ಮೈಲಿಗೆ ಇದ್ದೇ ಇದೆ ಮಡಿ ಇಲ್ಲದ ಮೇಲೆ. ಮಡಿ ಮೈಲಿಗೆ ಅಂತ ಯಾಕೆ ಅಂತಾರೆ? ಅದಕ್ಕೆ ಮಡಿ ಮೈಲಿಗೆ ಕಾನ್ಸೆಪ್ಟ್ ಇಲ್ಲ ಅಂತ ಅರ್ಥನೆ ಹೊರತು ಮಡಿ ಮೇಲೆ ಮೈಲಿನ ಮನೆ ಇರಲಿಕ್ಕೆ ಸಾಧ್ಯ. ಏನಾದ್ರು ಒಂದು ಆಗಿರ್ಲೇಬೇಕು ಅದರೊಳಗೆ. ಮತ್ತು ಮಡಿ ಇಲ್ಲ ಮೈಲಿ ಇಲ್ಲ ಅಂತ ಕೇಳಿದ್ರೆ ಮಡಿ ಮೈಲಿಗೆ ಕಾನ್ಸೆಪ್ಟ್ ಅವರಿಗಿಲ್ಲ, ಬರೀ ಮೈಲಿಗೆ ಇದೆ ಅಂತ ಹೇಗೆ ಅರ್ಥನೋ ಅದೇ ರೀತಿಯಲ್ಲಿ ಅವರಿಗೆ ಅಂದ್ರೆ ಸುಖ ಇಲ್ಲ ದುಃಖ ಇಲ್ಲ ಅಂತ ಕೇಳಿ ಕೆಲವರಿಗೆ ಬರೀ ಸುಖನೇ ಇದೆ ಅಂತ ಅರ್ಥ. ಈ ಲೋಕದ ಇಷ್ಟಫಲ ಅವರಿಗಿಲ್ಲವೇ ಹೊರತು ಶಾಸ್ತ್ರ ಹೇಳ್ತಕ್ಕಂಥ ಒಳ್ಳೆಯ ಫಲ ಅವರಿಗಿದ್ದೇ ಇದೆ. ಈ ಕ್ಲಾರಿಫಿಕೇಶನ್ ಬೇರೆ ಯಾರು ಬರಲಿಕ್ಕೆ ಹೋಗಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಭಗವದ್ಗೀತೆಗೆ ಇಂಥ ಅರ್ಥವನ್ನು ಪ್ರಮಾಣಗಳಿಂದಲೇ ಕೊಟ್ಟ ಹಿರಿಮೆ ಶ್ರೀಮನ್ ಮಧ್ವಾಚಾರ್ಯರು. ಇಲ್ಲದೆ ಹೋದ್ರೆ ಏನು ಗೊತ್ತಾಗ್ತಿರಲಿಲ್ಲ. ಏನು ಇಷ್ಟವೇ ಸಿಗೋದಿಲ್ಲ ಅಂತ ಮತ್ತೆ ಮಾಡಬೇಕಾಗಿದ್ರೆ ಅಲ್ಲ ಗೊಂದಲ ಬಂದ್ಬಿಡು. ಇಷ್ಟದಲ್ಲೂ ಎರಡು ವಿಧ ಇದೆ, ಮತ್ತೆ ಅದನ್ನು ಸಾರಸ್ತೆ. ಮತ್ತೆ ಇಷ್ಟದಲ್ಲಿ ಎರಡು ವಿಧ ಇದೆ, ಸಾಮಾನ್ಯ ಇಷ್ಟ ಬೇರೆ, ವಿಶೇಷವಾದ ಇಷ್ಟ ಬೇರೆ. ಸಾಮಾನ್ಯವಾದ ಇಷ್ಟ ಇಲ್ಲ, ವಿಶೇಷವಾದ ಇಷ್ಟ ಸಿಕ್ಕೇ ಸಿಗುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಈ ವಿವೇಚನೆಯಲ್ಲೇ ಶಾಸ್ತ್ರ ವಿಶೇಷ ಮಹತ್ವ ಇರೋ ಅಲ್ಲ. ಗಮನಿಸಬೇಕಾದ್ರೆ ಭಾಷ್ಯ ಸಮೇತ ಗೀತೆ ಓದ್ದಾಗಿರೋ ಒಂದು ವೈಶಿಷ್ಟ್ಯ ಅಲ್ಲೇ ಸಿಕ್ಕೋದು. ಅರ್ಜುನ ಹೀಗಿದೆ, ಅದಕ್ಕೆ ನಾವು ನಿಶ್ಚಿಂತೆಯಾಗಿ ರಾಘವೇಂದ್ರ ಸ್ವಾಮಿಗಳಂಥವರು ವೃಂದಾವನ ನಿಶ್ಚಿಂತೆ ಕೊಡ್ಬೇಕಾದ ಏನು ಕಾರಣ? ಅವರಿಗೆ ಅರಿಷ್ಟದ ಹೆಸರೇ ಇಲ್ಲ. ಅವರು ಮಾಡಬಾರ್ದು ಮಾಡಿದ ತಾನೇ ಯೋಚನೆ, ನಿಶ್ಚಿಂತೆಯಾಗಿ ಬದುಕಿದ್ದಾರೆ. ಫಲದ ಅಪೇಕ್ಷೆನೇ ಪಟ್ಟಿಲ್ಲ, ಆದ್ರಿಂದ ಏನು ಯೋಚನೆ ಇಲ್ಲ, ಆರಾಮಾಗಿದ್ದಾರೆ. ಅದಕ್ಕೇನೆ ಅವರು ಫಲತ್ಯಾಗ ಬಿಟ್ಟಿದ್ದರ ಫಲ, ಫಲತ್ಯಾಗವನ್ನು ಸಂಪೂರ್ಣ ಮಾಡಿದ್ದರ ಫಲ, ಅದು ಉನ್ನತವಾದ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯವಾಯಿತು. ಮುಂದಿನ ಭಾಗ, ಈ ಮುಂದಿನ ಘಟ್ಟ ಬಹಳ ವಿಶೇಷವಾದ ಒಂದು ಘಟ್ಟ. ಅರ್ಜುನ, ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೇ ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನೆ ಸಿದ್ಧಯೇ ಸರ್ವಕರ್ಮಣ. ಅರ್ಜುನ ಮಹಾಬಾಹೋ, ಪಂಚೈತಾನಿ ಕಾರಣಾನಿ ನಿಬೋಧಮೇ, ಒಂದು ಐದು ಕಾರಣಗಳನ್ನು ಹೇಳ್ತೇನೆ ಕೇಳು ಅಂತ ಹೇಳುತ್ತಾರೆ. ಐದು ಕಾರಣಗಳನ್ನು ಹೇಳುತ್ತೇನೆ. ಯಾವುದಕ್ಕೆ ಐದು ಕಾರಣಗಳು ಅಂದರೆ, ಸಾಂಖ್ಯೆ ಕೃತಾಂತೆಯೇ ಪ್ರೋಕ್ತಾನೆ ಸಿದ್ಧಯೇ ಸರ್ವಕರ್ಮಣಾಂ, ಸರ್ವಕರ್ಮಣಾಂ ಸಿದ್ಧಯೇ. ಯಾವುದೇ ಒಂದು ಕರ್ಮ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಐದು ಕಾರಣಗಳು ಉಂಟು. ಇದು ಯಾರೂ ಯೋಚನೆ ಮಾಡಿದ ವಿಚಾರಗಳಲ್ಲ. ಭಗವದ್ಗೀತೆಯ ಒಂದು ಶ್ಲೋಕ ನಮ್ಮ ಚಿಂತನೆಯ ಕ್ರಮವನ್ನೇ ಬದಲಾಯಿಸಿಬಿಡ್ತಕ್ಕಂಥ ಶ್ಲೋಕ ಇದು. ನಾವು ಮಾಡ್ತೇವೇನ ಫಲ ತಗೋತೇವೆ ಅನ್ಕೊಂಡ್ಬಿಟ್ಟಿರ್ತೇವಲ್ಲ, ಅದೆಷ್ಟು ತಪ್ಪು ಅಂತ ಭಗವಂತ ವರ್ಣನೆ ಮಾಡ್ತಾ ಇದ್ದಾನೆ. ಯಾವುದೇ ಒಂದು ಕರ್ಮ ಫಲ ಕೊಡಬೇಕಾದ್ರೆ ಐದು ಕಾರಣಗಳು ಉಂಟು. ಪಂಚೈತಾನಿ ಮಹಾಬಾಹೋ ಕಾರಣಾನೆ ನಿಬೋಧನೆ ಸಾಂಖ್ಯೆ ಕೃತಾಂತೆಯೇ ಪ್ರೋಕ್ತಾನೆ ಸಿದ್ಧಯೇ ಸರ್ವಕರ್ಮಣಾಂ. ಎಲ್ಲಿ ಬಂದಿದೆ ವಿಚಾರ ಅಂದರೆ, ಸಾಂಖ್ಯೆ ಕೃತಾಂತೆಯೇ ಪ್ರೋಕ್ತಾನೆ. ಕೃತಾಂತ ಅಂದರೆ ಸಿದ್ಧಾಂತ ಅಂತ ಅರ್ಥ. ಯಾವ ಸಿದ್ಧಾಂತ? ಸಾಂಖ್ಯ ಸಿದ್ಧಾಂತದಲ್ಲಿ ಬಂದಿದೆ. ಸಾಂಖ್ಯ ಸಿದ್ಧಾಂತ ಅಂತ ಹೇಳಿ ಎಲ್ಲಿದೆ ಅಂದರೆ, ಭಾಗವತ ಪುರಾಣದಲ್ಲಿ ಕಪಿಲಗೀತೆ ಅಂತ ಬರುತ್ತೆ. ಅದು ಮೂರನೇ ಸ್ಕಂದದ ಕೊನೆಯ ಭಾಗ. ತನ್ನ ತಾಯಿಯಾದ ದೇವಹೂತಿಯನ್ನು ಕೂಡಿಸಿಕೊಂಡು ಕಪಿಲನಾಮಕನಾದ ಭಗವಂತ ಉಪದೇಶವನ್ನು ಮಾಡುತ್ತಾನೆ. ಅದಕ್ಕೆ ಕೃತಾಂತ ಸಾಂಖ್ಯ ಅಂತ ಹೇಳಿ, ಸಾಂಖ್ಯ ಕೃತಾಂತ ಸಾಂಖ್ಯ ಯೋಗ ಅಂತ ಅದೇ ಅಲ್ಲಿ ಹೇಳಿದ್ದಾರೆ. ಒಂದು ಯಾವುದೇ ಒಂದು ಕರ್ಮ ಫಲ ಕೊಡಬೇಕಾದರೆ ಐದು ಕಾರಣಗಳು ಉಂಟು. ಯಾವುದು ಐದು ಕಾರಣಗಳು ಯೋಚನೆ ಮಾಡಿ, ನಮಗೆ ತಕ್ಷಣ ಅನಿಸುತ್ತೆ ಹೌದಲ್ಲ, ಇರೋದು ನಾವು ಗಮನಿಸೇ ಇಲ್ಲ ಅಂತ ಆಗ್ಬೇಕಾಗುತ್ತೆ. ಐದು ಕಾರಣಗಳು ಉಂಟು. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ. ಐದು ಕಾರಣಗಳು, ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಚ ಪೃಥಕ್ ಚೇಷ್ಟ. ಕೊನೆಯದಾಗಿ ದೈವಂಚೈವಾತ್ರ ಪಂಚಮಂ. ಹಾಗಂದರೆ ಏನು? ಅಧಿಷ್ಠಾನಂ ಒಂದು ಜಾಗ ಅಂತ ಬೇಕು. ಮತ್ತೆ ಯಾವುದೇ ಲೆಟರ್ ಬರೀ ಫಸ್ಟ್ ಪ್ಲೇಸ್ ಮೆನ್ಷನ್ ಮಾಡಬೇಕಂತ. ಜಾಗದಿಂದ ಲೆಟರ್ ಬರೆದಿದೆ ಅಂತೇಳಿ ಇಂಗ್ಲೆಂಡಿನ ಲೆಟರ್ ಅದು ಅಂತ ಲೆಟರ್ ನೋಡ್ತಾನೆ, ಡೇಟ್ ಇಲ್ಲ ಪ್ಲೇಸ್ ಇಲ್ಲ, ಹೋಗಿ ಆ ಕಡೆ ಮೂಲೆ ಬಿಸಾಕ್ಬಿಡ್ತಾರೆ. ಏನು ಬೆಲೆನೂ ಇಲ್ಲ ಅದಕ್ಕೆ, ಡೇಟ್ ಪ್ಲೇಸ್ ಇಲ್ಲದ ಯಾವುದಕ್ಕೂ ಬೆಲೆ ಇಲ್ಲ. ಅದಕ್ಕೆ ಅಧಿಷ್ಠಾನಂ. ಅಧಿಷ್ಠಾನ ಎರಡು ವಿಧ, ಇಲ್ಲಿ ಯಾವಾಗ ಎರಡು ಅಧಿಷ್ಠಾನ. ಅದಿಲ್ಲದ ಅವರ ಕಾಲ ಮೇಲೆ ಕಷ್ಟ ಮಾಡಕ್ಕೆ ಬರ್ರಿ, ಕೆಲಸಕ್ಕೆ ಬಂದ್ಬಿಡಿ. ಮತ್ತೆ ಎಲ್ಲಿ ಬರಬೇಕು ಅದೆಲ್ಲ ತಲೆಯಲ್ಲಿ ಮಾಡಿಬೇಡ್ರಿ, ಸುಮ್ಮನೆ ಬರ್ರಿ ಅಂದ್ರೆ ಕೆಲಸಕ್ಕೆ ಬಂದು ಎಲ್ಲಿ ಬರಬೇಕು? ತಲೆಯಲ್ಲಿ ಮಾತಾಡ್ತೀಯ ಎಲ್ಲಿ ಅಂತ ಕೇಳ್ತೀಯ? ಸುಮ್ಮನೆ ಬಂದು ಗೊತ್ತಾಗೋದಿಲ್ಲ ಅಂದ್ರೆ ಏನಾಗುತ್ತೆ? ಅದಕ್ಕೆ ದಡ್ಡ ಅಂತ ಅರ್ಥ. ಎಲ್ಲಿಗೆ ಅಂತ ಹೇಳಲೇಬೇಕು. ಮತ್ತೆ ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳಿದ್ರೆ ಟೈಮಿಂಗ್ಸ್ ಕೊಡಲೇಬೇಕು. ಎಲ್ಲಿ ಯಾವಾಗ ಅನ್ನೋದು ಹೇಳದೆ ಹೋದ್ರೆ ಮಾತಿಗೆ ಬೆಲೆ ಇಲ್ಲ. ಅದಕ್ಕೆ ಅಧಿಷ್ಠಾನಂ ಅಂತ ಹೇಳಿ ತಥಾಕರ್ತ. ಆಮೇಲೆ ಮಾಡೋ ವ್ಯಕ್ತಿ ಒಬ್ಬರಿಬೇಕು, ಪ್ಲೇಸ್ ಇದೆ ಟೈಮ್ ಇದೆ, ಮಾಡೋ ವ್ಯಕ್ತಿನೇ ಇಲ್ಲ. ಬಸ್ ಹೋಗ್ಬೇಕು, ಡ್ರೈವರೇ ಬರಲಿಲ್ಲ, ಅಲ್ಲೇ ಸ್ಟಾಪ್. ಮತ್ತೆ ಟೈಮು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ, ಡ್ರೈವರ್ ಮಾತಾಡ್ತೆ, ಕೆಲಸ ಆಗಲೇ ಇಲ್ಲ. ಸೊ ಕರ್ತ, ಒಬ್ಬ ಮಾಡುವವನು ಬೇಕು, ಮಾಡುವ ಜಾಗ ಬೇಕು, ಮಾಡುವ ಕಾಲ ಬೇಕು, ಮಾಡುವ ಮನುಷ್ಯ ಒಬ್ಬ ಬೇಕು. ತಥಾ ಕರ್ತ. ಕರಣಂಚ ಪೃಥಕ್ ವಿಧಂ. ಬರೀ ಕರ್ತ ಬಂದು ಪ್ರಯೋಗ ಬಂದು ನಿಂತ್ಕೊಂಡು ಡ್ರೈವ್ ಮಾಡೋದ್ರೆ ಡ್ರೈವಿಂಗ್ ಬರೋದೇ ಇಲ್ಲ ಅಂದ್ಬಿಟ್ಟು ಏನು ಉಪಯೋಗ ಇಲ್ಲ. ವ್ಯಕ್ತಿ ಇದ್ದಾನೆ ಅನ್ನೋದು ಕರ್ಣನೇ ಇಲ್ಲ. ಅವನು ಯಾವುದು ನೋಡಬೇಕಾಗಿದೆ ನೋಡ್ತಾನೆ, ಅವನು ಕಣ್ಣೇ ಇಲ್ಲ, ಉಪಯೋಗ ಇಲ್ಲ. ಕರಣಂಚ ಪೃಥಕ್ ವಿಧಂ. ಅದು ಆಪರೇಷನ್ ಡಾಕ್ಟರ್ ಬಂದ್ಬಿಟ್ಟಿದ್ದಾನೆ, ಆಪರೇಟರ್ಸ್ಗಳೇ ಇಲ್ಲ, ಎಲ್ಲ ಕ್ಯಾನ್ಸರ್. ಏನು ಮಾಡೋಕ್ಕೆ ಬರೋದೇ ಇಲ್ಲ. ಕರ್ಣ ಬೇಕು ಅವನು. ವ್ಯಕ್ತಿ ಇದು ಮಾತ್ರ ಕೆಲಸ ಆಗೋದಿಲ್ಲ, ಕರ್ಣ ಅದು. ಕಾರ್ಪೆಂಟರಿಗೆ ಅದು ಕಾರ್ಪೆಂಟರ್ ವ್ಯವಸ್ಥೆಗಳೆಲ್ಲ ಬೇಕು. ಅದೇ ರೀತಿ ಪ್ರತಿಯೊಬ್ಬ ಪೇಂಟರಿಗೆ ಬ್ರಷ್ ಇಲ್ಲ, ಗಿಸ್ಟಿಲ್ಲ, ಸುಂದರ ಮಾಡ್ಕೊಂಡೋಗ್ತಾನೆ. ಎಕ್ಸ್ಪರ್ಟ್ ಅಂತ ಕೇಳಿದ್ರೆ ಆಗ ಮಾಡೋದು ಕೇಳಿದ್ರೆ ಕೈಲಿ ಇಲ್ಲಕ್ಕಾಗತ್ತಾ ಪೇಂಟ್ನ? ಅದು ಉಪಕರಣ ಬೇಕೇ ಬೇಕು. ಕರ್ಣಂತ ಪೃಥಕ್ ವಿಧಂ. ಕರ್ಣ ವೆರೈಟಿ ಅದ. ಒಂದು ಪೇಂಟ್ ಬೇಕು, ಅದಕ್ಕೆ ಇದು ಬೇಕು, ಮಿಕ್ಸ್ ಮಾಡುವ ಪದಾರ್ಥಗಳು ಬೇಕು, ಎಲ್ಲ ಕಾರ್ಯಕ್ರಮಗಳು ಇದನ್ನು ಮಾಡೋಕ್ಕಾಗೋದಿಲ್ಲ ಅವನು. ಅದು ವೈಜ್ಞಾನಿಗೂ ಬೆಳಕುದು, ಎಲ್ಲ ಉಪಕರಣಗಳಿಗೆ ಬೆಳಕೇ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿದೆ, ಮಾಡಕ್ಕೆ ಬರದೇ ಇಲ್ಲ. ಕರೆಂಟ್ ಇದೆ, ಇವೆಲ್ಲ ಇಲ್ಲೇ ಇಲ್ಲ. ಅದಕ್ಕೆ ಪೃಥಕ್ ವಿಧಂ ಅಂತ ಹೇಳ್ಬಿಟ್ಟು. ಕರ್ಣ ಒಂದೆರಡು ರೀತಿಯಲ್ಲ, ಅನೇಕ ತರನಾದಂತಹ ಉಪಕರಣಗಳು ಬೇಕು. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾ. ಆಮೇಲೆ ಆಪರೇಟರ್ಸ್ ಇವೆಲ್ಲ ಇದೆ. ಅವನು ಮಾಡಿ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ, ಕೆಲಸ ಮಾಡೋಕ್ಕಾಗದೇ ಇಲ್ಲ. ಕಷ್ಟ ಬರೆಸಿದ ಸುಮ್ಮನೆ ಕೂತಿದ್ದಾನೆ, ಊಟನೇ ಮಾಡ್ತಾ ಇಲ್ಲ. ವಿವಿಧಾಚ ಪೃಥಕ್ ಚೇಷ್ಟಾ, ಅದನ್ನ ಕಲಿಸ್ಬೇಕು, ಬಾಯಲ್ಲಿ ಇಟ್ಕೋಬೇಕು, ನುಂಗಬೇಕು, ಅವೆಲ್ಲ ಪ್ರೋಸೆಸ್ ಇದೆ, ಅವೆಲ್ಲ ಆಗದೇ ಇಲ್ಲ. ದೈವ ಶೀತ ಕಿಲೋಮೀಟರ್ ಆಗತ್ತಾ? ಅಣಕಚ್ಚು ಒತ್ತಬೇಕು, ಡಿಗರ್ ಹಾಕಬೇಕು, ಬ್ರೇಕ್ ಹಾಕಬೇಕು, ಆಕ್ಸಿಡೆಂಟ್ ಒತ್ತಬೇಕು, ಎಷ್ಟು ಕೆಲಸ ಮಾಡಬೇಕು. ಈ ಮಧ್ಯೆ ವಿವಿಧಾದ ಕೃತಚೇಷ್ಟ, ಅದಕ್ಕೆ ಕರಣಗಳು ಎಷ್ಟು ಇಂಪಾರ್ಟೆಂಟ್, ವಿವಿಧವಾದಂತಹ ಚೇಷ್ಟೆಗಳು ಅದು ಮಾಡದೆ ಹೋದ್ರೆ ಬರಲಿಕ್ಕೆ ಸಾಧ್ಯ. ಪೊಲೀಸ್ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಟ್ರಾಫಿಕ್ ಪೊಲೀಸ್, ಕೃತಚೇಷ್ಟ ಸ್ಟಾಪ್ ಮಾಡೋದಕ್ಕೆ ಒಂದು ಚೇಷ್ಟೆ ಉಂಟು. ರೈತನ ಬೇರೆ, ರೆಸ್ಟರ್ನ್ ಬೇರೆ, ಸ್ಟಾಲ್ಟ್ ಬೇರೆ, ವಿವಿಧಾದ ಕೃತಚೇಷ್ಟ, ಆಗ ಮಾತ್ರ ಟ್ರಾಫಿಕ್ ಹೋಗಲಿಕ್ಕೆ ಸಾಧ್ಯ. ಆದ್ದರಿಂದ ವಿವಿಧಾದ ಕೃತಚೇಷ್ಟ. ಕೊನೆಯದಾಗಿ ದೈವಂಚೈ ವಾತ್ರ ಪಂಚಮಂ, ಎಲ್ಲದರ ಮೇಲೆ ದೇವರಿದ್ದಾನೆ ಅಂತ ಹೇಳ್ತಾರೆ. ಫೈನಲ್ ದೇವರು. ಇದು ಅರ್ಥ ಮಾಡಿಕೊಂಡ್ರೆ ಯಾವ್ದಾದ್ರೂ ಕೆಲಸವನ್ನು ಬಿಟ್ಟು ಮಾಡಕ್ಕೆ ಬರುತ್ತೆ ಯೋಚನೆ ಮಾಡಿ ನೋಡೋಣಂತೆ. ಕೃಷ್ಣ ಈಗ ಹೇಳಿಬಿಟ್ಟಿದ್ದಾನೆ, ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಳ್ಳೋಣ ಅಂತ ಹುಡುಕಲಿಕ್ಕೆ ಹೋಗಿ ಸಾಧ್ಯನೇ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಚ ಪೃಥಕ್ಚೇಷ್ಟ ದೈವಂಚೈ ವಾತ್ರ ಪಂಚಮ. ಯಾವಾಗ ನೆನಪಿರಬೇಕಾದ ಶ್ಲೋಕ ಇದು. ಆಗ ನಮ್ಮ ರೋಲ್ ಎಷ್ಟು ಅಂತ ಗೊತ್ತಾಗುತ್ತೆ. ನಮ್ಮ ರೋಲ್ ಎಷ್ಟೀಗ, ನಾನು ಮಾಡಿಬಿಟ್ಟೆ ಅಂತ ಯಾರಾದ್ರೂ ಹೇಳಬೇಕು ಹೋದ್ರೆ ದಡ್ಡ ಅಂತ ಕರೀತಾರೆ. ಪರಮಾತ್ಮ ಮುಂದೆ ಹೇಳುತ್ತಾನೆ, ಈ ಐದು ಯಾವುದಕ್ಕೆ ಬೇಕು ಅಂತ ಕೇಳಿದರೆ ಕೆಲವು ಇರುತ್ತೆ, ಕೆಲವು ಕರ್ಮಗಳಿಗೆ ಮಾತ್ರ ಕೆಲವು ಬೇಕಾಗುತ್ತೆ. ಆದರೆ ಈ ಐದು ಯಾವುದಕ್ಕೆ ಬೇಕು ಅಂದ್ರೆ ಪರಮಾತ್ಮ ಹೇಳುತ್ತಾನೆ, ಶರೀರ ಮನೋ ವಾಂಗ್ ಮನೋಹಿರಿಯತ್, ಶರೀರ ವಾಂಗ್ ಮನೋಹಿರಿಯತ್ ಕರ್ಮ ಪ್ರಾರಭತೆಯೇ ನರಹ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆಯೇ ತಸ್ಯ ಹೇತವ. ಎಷ್ಟು ಸುಭಾಷಿತದಂತಹ ಮಾತುಗಳು ವಿಷ್ಣು ಕೂಡ. ಶರೀರ ವಾಂಗ್ ಮನೋಹಿರಿಯತ್ ಕರ್ಮ ಪ್ರಾರಭತೆ ನರಹ. ಒಬ್ಬ ಮನುಷ್ಯ ಯಾವುದೇ ಕೆಲಸ ಪ್ರಾರಂಭ ಮಾಡಿ, ಶರೀರ ವಾಕ್ ಮನಸ್ಸು, ಶರೀರದಿಂದ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾದರೂ ಈ ಐದು ಇರಬೇಕು. ಮನಸ್ಸಿನಿಂದ ಮಾಡಬೇಕಾದ ಕೆಲಸ ಬೇಕಾದರೂ ಇದು ಐದು ಇರಬೇಕು. ಬರೀ ಮಾತಿನಿಂದ ಕೆಲಸ ಮಾಡಬೇಕಾದ್ರೂ ಕೂಡ ಐದು ಇರಬೇಕು. ಶರೀರ ವಾಕ್ ಮನೋಹಿ ಯತ್ ಕರ್ಮ ಪ್ರಾರಭತೆ ನರಹ ಯತ್ ತತ್ ಎಂಬುದು ವ್ಯಾಪ್ತಿ ಹೇಳ್ತಾ ಇದೆ. ಎನಿ ಕೈಂಡ್ ಆಫ್ ಆಕ್ಟಿವಿಟಿ, ಅದು ಮೆಂಟಲ್ ಇರಬಹುದು, ಫಿಸಿಕಲ್ ಇರಬಹುದು, ಅಥವಾ ಓರಲ್ ಇರಬಹುದು, ಅದಕ್ಕೆ ಈ ಮೂರು ಐದು ಬೇಕೇ ಬೇಕು ಅಂತ ಪರಮಾತ್ಮ ಹೇಳ್ತಾನೆ. ನರಹ ನರಹ ಅಂತ ಹೇಳಿದ್ರಿಂದ ದೇಹದಲ್ಲಿರ್ತಕ್ಕಂಥ ಒಬ್ಬ ಜೀವ ಈ ಕೆಲಸ ಮಾಡಬೇಕಾದ್ರೆ ಇವಿಷ್ಟು ಇರಲೇಬೇಕು, ಇಲ್ಲ ಹೋದರೆ ಮಾಡಕ್ಕಾಗೋದಿಲ್ಲ. ಎಷ್ಟೋ ಜನ ಏನ್ಮಾಡ್ತಾರೆ, ಪಿಶಾಚಿಗಳು ಅಂತ ಕಾನ್ಸೆಪ್ಟ್ ಇದೆಯಲ್ಲ, ಪಿಶಾಚಿಗಳು ಯಾರೋ ಎಂಟರ್ ಮಾಡೋದು, ಯಾಕೆ ಅವ್ರದ್ದು ಸತ್ಯಕ್ಕೇನು ಮಾಡಕ್ ಬರೋದಿಲ್ಲ. ನೀವು ಎಂಟರ್ ಆಗಿಬಿಟ್ಟೆ ತಿನ್ಬೇಕು, ಎಂಟರ್ ಆಗಿಬಿಟ್ಟೆ ಬಿಡಿಸ್ಬೇಕು, ಡೈರೆಕ್ಟ್ ಅಟ್ಯಾಕ್ ಮಾಡಕ್ ಬರೋದಿಲ್ಲ. ಯಾಕೆ ಕರಣಂತ ಪೃಥಕ್ ಗಿರಂ ಅವಕ್ಕಿಲ್ಲ, ಕರಣಂತ ಬಾಡಿ ಅದಕ್ಕಿಲ್ಲ. ಅವ ಮನುಷ್ಯನ ಡಿಫೆನ್ಸ್ ಗೊತ್ತಾಗುತ್ತೆ. ಪಿಶಾಚಿಗೆ ಎಷ್ಟೇ ಶಕ್ತಿ ಇದ್ರೂ ಕೂಡ ಕರಣಗಳಿಲ್ಲ, ಅದರಿಂದಾಗೇನೆ ಒಳಗೆ ಪ್ರವೇಶ ಮಾಡಿ ಕೆಲಸ ಮಾಡಬೇಕು. ನಮಗೆ ಇವತ್ತು ದೇವರು ಕೈಕಾಲ ಕೊಟ್ಟಿದ್ದಾನೆ ಅಂದ್ರೆ ನಮಗಾಗ ಅರ್ಥ ಆಗುತ್ತೆ ಎಷ್ಟೇ ನಮಗೆ ಅನುಗ್ರಹ ಇದೆ. ಈಗಾಗಲೇ ಒಬ್ಬ ಕೈಗೆ ಕೈ ಇಲ್ಲ, ಯೋಚನೆ ಮಾಡಿ ಎಷ್ಟು ಕೆಲಸ ಮಾಡಿ ತಪ್ಪೋಗುತ್ತೆ ನಮ್ದು ಗೊತ್ತಾ. ಈಗ ಕೈಯೊಂದಿಲ್ಲ ಅಂದ್ರೆ ಎಷ್ಟೋ ಕೆಲಸ ತಪ್ಪೋಯ್ತು. ಮುಖ್ಯ ಊಟ ಮಾಡಕ್ಕೆ ಬರೋದಿಲ್ಲ, ಅದಾಗಿ ಬಿಡುತ್ತೆ. ಹುಡುಗ ಎಷ್ಟೋ ಕೆಲಸಗಳು ಹೋಗಲಿ, ಕಲಿಸಿಕೊಂಡ ಇನ್ನೊಬ್ಬರು ಎಷ್ಟು ಬಾಯಿಲಿ ಇಟ್ಟರು ಕೂಡ ತಾನು ಕಲಿಸ್ಕೊಂಡಾಗ ಆಗೋದಿಲ್ಲ, ತಾನು ಕಲಿಸ್ಕೊಂಡಾಗ ಆಗೋದಿಲ್ಲ. ತನ್ನ ಟೇಸ್ಟೇ ಬೇರೆ, ಇಲ್ಲಿ ಎಲ್ಲ ಕಲಿಸಿ ಆಗ್ಬಿಡ್ತದೆ ಎಲ್ರಿಗೂ ಕೂಡ. ಕೆಲವು ಗಟ್ಟಿಯಾಗಿರ್ಬೇಕಾದ್ರೆ ನೀರಾಗಿರ್ಬೇಕು, ಅದು ಏನೇನೋ ಆಗಿರ್ಬೇಕು, ಅವ್ರ ಟೇಸ್ಟ್ ಕೆಲವು ಮತ್ತೆ ಇನ್ನೊಂದು ಮಿಕ್ಸ್ ಮಾಡ್ಕೊತಾನೆ, ಅದೊಂದೇನೋ ಸೇರಿಸ್ಕೊತಾ ಇರ್ತಾನೆ. ಕೆಲವು ಅವನ ಟೇಸ್ಟ್ ಅವನಿಗೆ ಸರಿ, ಅದು ಕೈ ಇಲ್ಲ ಅಂದ್ರೆ ಎಷ್ಟು ಕಟ್ಟಾಯ್ತು. ಈಗಾಗಲೇನೆ ಬಾಯಿಲ್ಲ ಅಂದ್ರೆ ತನಗೂ ಇಲ್ಲ, ಬಾಯಿಲ್ಲ ಬೇಡ, ಎಲ್ಲೋ ತಮಿಳುನಾಡು ಎಲ್ಲೋ ಹೋಗ್ಬಿಡ್ತಾನೆ, ಆ ಕಡೆ ಭಾಷೆ ಬರೋದಿಲ್ಲ, ಬಾಯಿದ್ದು ಕೈಗಳಿಗೆ ಕೈ ಆರಿಸ್ತಿರ್ಬೇಕಷ್ಟೇ. ಎಷ್ಟು ಕೆಲಸ ನಿಂತೈತೆ ಈಗಾಗಲೇ, ಬಾಯಿ ಮಾತಾಡಲಿಕ್ಕೆ ಬಾಯಿ ಇಲ್ಲ ಒಂದು ಪ್ರಾಬ್ಲಮ್, ಆ ಭಾಷೆ ಬರೋದ್ರೆ ಇನ್ನೊಂದು ಪ್ರಾಬ್ಲಮ್. ಅದು ಬಂದಿದ್ರೆ ಎಷ್ಟು ಕೆಲಸ ಆಗುತ್ತೆ ಈಗಾಗಲೇ. ಇಂಗ್ಲಿಷ್ ಸಬ್ಜೆಕ್ಟ್ ಪ್ರೊಫೆಸರ್ ಪೋಸ್ಟ್ ಸಿಕ್ಬಿಡುತ್ತೆ, ಗೊತ್ತಿಲ್ಲ ಕೈ ಇದೆ ಕಾಲು ಇದೆ ಏನಿದೆ ಇದೆಲ್ಲ ಇಲ್ಲ, ಅಪಾಯಿಂಟ್ಮೆಂಟ್ ಆಗಲಿ ಸಾಧ್ಯತೆನೇ ಇಲ್ಲ. ವಿವಿಧಾಚ ಪೃಥಕ್ ಚೇಷ್ಟ ಕರಣಂಚ ಪೃಥಕ್ ವಿಧಂ, ಯೋಚನೆ ಮಾಡ್ತಾ ಹೋಗಬೇಕು. ಶರೀರದ ಕೆಲಸವಾಗಲಿ, ಮಾತಿನ ಕೆಲಸವಾಗಲಿ, ಮನಸ್ಸಿನ ಕೆಲಸವಾಗಲಿ, ಇದು ಐದು ಇರಲೇಬೇಕು. ಇನ್ನು ಪರಮಾತ್ಮ ಹೇಳ್ತಾನೆ, ನ್ಯಾಯಂ ವಾ ವಿಪರೀತಂ ವಾ, ಭಾರಿ ಇಂಟ್ರೆಸ್ಟಿಂಗ್ ಅದು. ನ್ಯಾಯಂ ವಾ ವಿಪರೀತಂ ವಾ, ನ್ಯಾಯಂ ಅಂದ್ರೇನು, ನ್ಯಾಯಂ ಬೇರೆ ನ್ಯಾಯಂ ಬೇರೆ. ನ್ಯಾಯಂ ಅಂದ್ರೇನು, ನ್ಯಾಯಾದನಪೇತಂ ನ್ಯಾಯಂ ಅಂದ್ರೆ ಒಳ್ಳೆ ಸರಿಯಾದ ಕೆಲಸ ಅಂತ, ನ್ಯಾಯವಾದ ಕೆಲಸ. ಅದನ್ನು ಮಾಡಬೇಕಾದ್ರೂ ಐದು ಇರಲೇಬೇಕು. ವಿಪರೀತಂ ವಾ, ವಿಪರೀತ ಅಂದ್ರೆ ಅಪೋಸಿಟ್ ಅಂತ ಅರ್ಥ. ಕನ್ನಡದಲ್ಲಿ ವಿಪರೀತ ಅಂದ್ರೆ ಹೆಚ್ಚು ಅಂತ ಅರ್ಥ, ವಿಪರೀತ ಸುಳ್ಳು ಹೇಳ್ತಾನೆ, ಭಾರಿ ಸುಳ್ಳು ಹೇಳ್ತಾನೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಅರ್ಥ ಇಲ್ಲ ಅದಕ್ಕೆ. ವಿಪರೀತ ಅಂದ್ರೆ ಅಪೋಸಿಟ್ ಅಂತ ಅರ್ಥ, ನ್ಯಾಯಮ್ಮ ಅಪೋಸಿಟ್ ಅಂದ್ರೆ ಅನ್ಯಾಯಮ್ಮ ಅಂತ. ನ್ಯಾಯದ ಕೆಲಸನೇ ಮಾಡಲಿ ಐದು ಕಾರಣ ಬೇಕು, ಅನ್ಯಾಯದ ಕೆಲಸನೇ ಮಾಡಲಿ ಐದು ಕಾರಣ ಬೇಕು. ಪಂಚಾಯತೆ ತಸ್ಯ ಹೇತವ, ನಮಗೆ ಈ ಯೋಚನೆ ಮಾಡಿ, ನಾವು ಏನೇ ಕೆಲಸ ಮಾಡಲಿ ಇಲ್ಲ ದೇಹದ್ದಾಗಿರುತ್ತೆ, ಇಲ್ಲ ಮಾತಿಂದಾಗಿರುತ್ತೆ, ಇಲ್ಲ ಮನಸ್ಸಿಂದಾಗಿರುತ್ತೆ, ಅದಕ್ಕೆಲ್ಲ ಐದು ಬೇಕೇ ಬೇಕು. ಇನ್ನು ಒಳ್ಳೇದಾಗಿರುತ್ತೆ ಅಥವಾ ಕೆಟ್ಟದಾಗಿರುತ್ತೆ, ಕೆಟ್ಟ ಕೆಲಸಕ್ಕೂ ಐದು ಬೇಕೇ ಬೇಕು, ಒಳ್ಳೆ ಕೆಲಸಕ್ಕೂ ಐದು ಬೇಕೇ ಬೇಕು. ಅಂದಮೇಲೆ ದೇವರ ಈ ಐದನ್ನು ಬಿಟ್ಟು ಒಂದು ಕೆಲಸ ಏನಾದ್ರು ಮಾಡ್ತಾನೆ ಅಂತ ಹೇಳಿದ್ರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಫ್ಯಾಕ್ಟರಿಯಲ್ಲಿ ಬರ್ತಾರೆ, ಇಲ್ಲಿ ಇರೋದು ಇರ್ತಾನೆ, ಇಲ್ಲಿ ಅಕ್ಕಿ ಭತ್ತ ಹಾಕ್ತಾನೆ, ಅಲ್ಲಿ ಅಕ್ಕಿ ಬಂದು ಬಿಡ್ತಾ ಇರುತ್ತೆ. ಈ ಪ್ರೋಸೆಸ್ ನಡೀಬೇಕಾದ್ರೆ ಒಂದು ಕಡೆ ಕೆಟ್ಟರೆ ಸ್ಟಾಪ್ ಆಗುತ್ತೆ, ಒಂದು ಕಡೆ ಸ್ವಿಚ್ ಹಾಕತ್ತ ಕುದುರು ಹೋಯ್ತೆ, ಆ ಮೆಷಿನ್ ಕೆಟ್ಟರು ಹೋಯ್ತೆ, ಆ ಮೆಷಿನ್ ನಲ್ಲಿ ಯಾವುದೋ ಒಂದು ಫಾಲ್ಟ್ ಒಂದು ವರ್ಕ್ ಮಾಡದೆ ಹೋದ್ರೂ ಮುಗಿದು, ಯಾವ ಸ್ಟೇಜ್ ಅಲ್ಲಿ ಬೇಕಾದ್ರೂ ಕೂಡ ಒಂದು ಮಿಸ್ ಆಯ್ತು ಅಂದ್ರೆ ಎಲ್ಲ ಹೊರಟೋದು. ನಾಲ್ಕು ಗಾಲಿಗಳು ಇದೆ ಕಾರಿಗೆ, ನಾವು ಹೇಳ್ತೇವೆ ನಾಲ್ಕು ಗಾಲಿ ಇದೆ, ಒಂದು ಗಾಲಿ ಹೋದ್ರೂ ಕೂಡ ನಿಂತೋಯ್ತು. ನಾಲ್ಕು ಇದ್ರೆ ಮಾತ್ರ ಹೇಗೆ ಹೋಗುತ್ತೋ, ಐದಿದ್ರೆ ಮಾತ್ರ ಸಾಧ್ಯ, ಇಲ್ಲದವರು ಸಾಧ್ಯವೇ ಇಲ್ಲ. ಇನ್ನು ಯೋಚನೆ ಮಾಡಿದರೆ ಎಷ್ಟು ದೊಡ್ಡ ವಿಚಾರ ಮರ್ತಿದ್ದೇವೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಯೋಚನೆ ಮಾಡಿ, ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಷ್ಟೇ, ಮಾತಾಡ್ತಾರೆ ನಾನು ಮಾಡ್ತೇನೆ ಅವನು ಮಾಡಿದ, ನಾನು ಮಾಡ್ತೇನೆ ಅವನು ಮಾಡಿದ, ಬಿಟ್ಟು ಬಿಡಿ ಅದನ್ನ. ಐದು ಇಲ್ಲ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲವೇ ಇಲ್ಲ. ಪರಮಾತ್ಮ ಮುಂದುವರೆಸಿ ಹೇಳುತ್ತಾನೆ, ಅರ್ಜುನ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಹ ತಸ್ಯತಿ ಅಕೃತ ಬುದ್ಧಿತ್ವ ನಥ ತಸ್ಯತಿ ದುರ್ಮತಿ. ಎಷ್ಟು ಶ್ರೇಷ್ಠವಾದ ಶ್ಲೋಕ. ತತ್ರ ಏವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಹ ತಸ್ಯತಿ ಅಕೃತ ಬುದ್ಧಿತ್ವ ನಸ ಪಶ್ಯತಿ ದುರ್ಮತಿ. ತತ್ರ ಏವಂ ಸತಿ, ವಿಷಯ ಹೀಗಿರಬೇಕಾದ್ರೆ ಐದು ಕಾರಣಗಳಿಂದನೇ ಒಂದು ಕೆಲಸ ಆಗತ್ತೆ ಅಂತ ಗೊತ್ತಾದ ಮೇಲೆ ಕರ್ತಾರಂ ಆತ್ಮಾನಂ ಕೇವಲಂತು ಯಹ, ಯಹ ಯಾವನು ಆತ್ಮಾನಂ ಕೇವಲಂ ಕರ್ತಾರಂ ಯಹ ಪಶ್ಯತಿ, ನಾನೊಬ್ಬನೇ ಕೆಲಸ ಮಾಡಿಬಿಟ್ಟೆ ಅಂತ ಅವನು ಹೇಳ್ಕೊತಾನಲ್ಲ, ಅವನು ಅಕೃತ ಬುದ್ಧಿತ್ವ ನಸ ಪಶ್ಯತಿ ದುರ್ಮತಿ. ಅವನ ದಡ್ಡ, ಅದಕ್ಕೆ ಅವನು ತಿಳಿದವನಂತ ಕರೆಯೋದಿಲ್ಲ, ತಿಳಿದೇ ಇದ್ದವನಂತ ಕರೀತಾರೆ. ಪಶ್ಯತಿ ಯಹ ಅಕೃತ ಬುದ್ಧಿತ್ವ ಅಕರ್ತಾರಂ ಅಂತ ವರ್ಣನೆ ಮಾಡಬೇಕಾದ್ರೆ ನಸ ಪಶ್ಯತಿ ದುರ್ಮತಿ, ಅವನು ದುರ್ಮತಿ ಅವನು ತಿಳುವಳಿಕೆನೇ ಇಲ್ಲ ಅಂತ ಹೇಳ್ಬೇಕು. ಈ ಕ್ರಿಕೆಟ್ ಮ್ಯಾಚ್ನಲ್ಲಿ ಗೆದ್ದರೆ ಅಂತ ತಿಳ್ಕೊಬೋಣ, ನಮ್ಮ ಮಾಡೋ ಯೋಚನೆ ಇಲ್ಲ, ಅಕಸ್ಮಾತ್ ಗೆದ್ದು ಬಿಟ್ರೆ ನಾನು ಗೆದ್ದೆ ಅಂತ ಯಾರು ಹೇಳಿ ಮಾಡ್ತಾರೆ, ಅದೇ ಸುಮ್ಮನೆ ಕೊಡು ಅಂತ ಹೇಳ್ತಾರೆ. ನಾನು ಗೆದ್ದೆ ಅಂತ ಹೇಳಾಗಿಲ್ಲ, ಸೆಂಚುರಿ ಹೇಳಿ ನನ್ನದೇ ಗೆದ್ದೆ ಅಂತ ಹೇಳಾಗಿಲ್ಲ, ನಿಮ್ಮ ಮಧ್ಯೆ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಬೋದಷ್ಟೇ, ಈ ಮ್ಯಾನ್ ಟು ಓನ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್, ದಟ್ ಈಸ್ ಇಂಪಾರ್ಟೆಂಟ್. ಒಬ್ಬರಿದ್ದಾರೆ ಒಂದು ರನ್ ಮಾಡೋನು ಕೌಂಟ್ ಆಗ್ತಾನೆ, ನಿಮ್ಮ ಮಧ್ಯೆ ಒಂದು ರನ್ ಗೆದ್ದಿರ್ತಾರೆ, ಯಾರು ಒಂದು ರನ್ ಹೊಡೆದಿರ್ತಾನೆ ಪುಣ್ಯಾತ್ಮ, ನಾವು ಒಂದು ರನ್ ಗೆದ್ದು ಬಿಡ್ತಿದ್ದಾರೆ ಅಂತ ಕೇಳ್ಬೋದು ಅವನಿಗೆ. ಮತ್ತೆ ಬೌಲರ್ ಕೇಳ್ತಾನೆ, ನಾ ಬೌಲ್ ಮಾಡಿ ಗೆದ್ದು ಬಿಡ್ತಿದ್ರಾ, ಬ್ಯಾಟ್ಸ್ಮನ್ ಕೇಳ್ತಾನೆ ಹೊಡೆದೆ ನಾನು, ಬೌಲರ್ ಹೇಳ್ತಾನೆ ಬೌಲ್ ಮಾಡಿದೆ, ಫೀಲ್ಡರ್ ನಾ ಕ್ಯಾಚ್ ಬಿಟ್ಟು ರನ್ ಮಾಡ್ತಿದ್ದೆ ಅಂತ ಕೇಳ್ತಾನೆ. ಕ್ಯಾಚ್ ಬಿಟ್ಬಿಟ್ಟು ಆ ಕಡೆ ಹೋಗೋದು ಕಾಯ್ತು ಕೈದ ಹೊಡೆಯ ಕೆಳಗಡೆ ಏನ್ ಮಾಡ್ತೀರಿ ಈಗ ನೋಡ ನೀನೇ ಗೆಲ್ತೆ ಗೆಲ್ತೋಣಂತೆ, ಎಷ್ಟು ಬೌಲ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಆ ಫೀಲ್ಡರ್ ಆ ಕಡೆ ನೋಡ್ತಾಕೆ ಕ್ಯಾಚ್ ಮುಗಿದು, ಬ್ಯಾಟ್ಸ್ಮನ್ ಬೇಕು, ಫೀಲ್ಡರ್ ಬೇಕು, ಬೌಲರ್ ಬೇಕು, ಇವ ಅಪ್ಪ ಇರ್ಬೇಕಲ್ಲ, ನಾಟ ಹೋಗಿ ಕತೆ ಮುಗಿತಿದ್ರು ಎಲ್ಲ ಬಿಟ್ಟು ನಾ ಸೈಡ್ ಎತ್ತು ಬಿಡ್ತಾನೆ ಕಣ್ಣ, ಇವತ್ತು ಬಿದ್ದೇ ಅಂತವರಿಂದ ದೊಡ್ಡ ಪ್ರಾಬ್ಲಮ್ಸ್ ಇದ್ದೇ ಇದೆ, ಆದ್ರೆ ಅವಂತವ್ರ ಕೊಡದೆ ಹೋದ್ರೆ ಮುಗಿದು, ಇವ್ ಇಷ್ಟೆಲ್ಲ ಹೋದ್ರೆ ನೋಬಾರ್ದು, ಇಷ್ಟೆಲ್ಲ ಮಾಡಿದೆ ಎಲ್ಲ ಆಗಿರ್ಬಿಟ್ಟು ನೋಬಾರ್ದು, ಅದು ಮುಗಿದು ನೋಡಿ ಒಂದು ಚೂರು ಇಷ್ಟೆಲ್ಲ ಮಾಡಿ ನೋಡ್ತಾನೆ, ಕ್ಯಾಚ್ ಹಿಡಿದ್ರೆ ಖುಷಿಯೋ ಖುಷಿ ಅವನಿಗೆ, ಕ್ಯಾಚ್ ಹಿಡಿದ ಕ್ಯಾಚ್ ನೋಡ್ತಾನೆ ಬೌಂಡ್ರಿ ಹೊರಗಡೆದಿದ್ದಾನೆ, ಔಟ್ ಅಲ್ಲ ಸಿಕ್ತಾರ ವ್ಯಕ್ತಿಯನ್ನು, ಕ್ಯಾಚ್ ಹಿಡಿದಿದ್ದವರು ಬೌಂಡ್ರಿ ದಾಟಿ ಹಿಡಿದ್ಬಿಟ್ಟಿದ್ದಾನೆ, ಏನು ಪ್ರಯೋಜನ ಇಲ್ಲ, ಎಷ್ಟು ವಿಷಯ ಕೌಂಟ್ ಆಗುತ್ತೆ ಈಗ ನೋಡಬೇಕೇನೋ ಒಂದು ಗೋಲ್ ಮಾಡಿದ್ರೆ ಔಟ್ ಆಗ ಅಷ್ಟೇ ಅಲ್ಲ, ಇವತ್ತು ತಗೊಳ್ಬೇಕಾದ್ರೆ ಎಷ್ಟು ಫ್ಯಾಕ್ಟರ್ ಕೌಂಟ್ ಆಗತ್ತೆ ಅದರೊಳಗೆ, ಈಗ ಅವನು ಹೊಡೆದೇ ಇಲ್ಲ, ಎಷ್ಟು ಬ್ಯೂಟಿಫುಲ್ ಬಾಲ್ ಹೊಡೆದಿಲ್ಲ ಅವನು, ಇವತ್ತು ಬೌಲ್ಡ್ ಆಗಲಿ ಆ ಕಡೆ ಹೋಯ್ತು, ಹೊಡೆದಿದ್ದೆ ಔಟ್ ಆಗಿಬಿಡ್ತಿದ್ದ, ಹೊಡೆದೇ ಇಲ್ಲ ಎಲ್ಲ ಏನು ಮಾಡ್ತೀರಿ ಈಗ ಸಾಕಾರ. ಈ ಸ್ವಲ್ಪ ಯೋಚನೆ ಮಾಡಿದರೆ ಇವು ಹೊಡಿತಾನಲ್ಲ ಆಟಗಾರರು ಏನಾದ್ರು ತಮ್ಮ ಕೇಳಿ ಕೆಲಸದಲ್ಲಿ ಇದ್ದರೆ ಯಾವನು ಔಟ್ ಆಗ್ತಿರಲಿಲ್ಲ, ಪ್ರತಿಯೊಬ್ಬನು ತಾನೇ ಮಾಡ್ತೀನಿ ಅಂತ ಅನ್ಕೊಂಡು ಆಗಿ ಆಗಿದ್ದರೆ ಯಾವನು ಔಟ್ ಆಗ್ತಿದ್ದಿಲ್ಲ, ಯಾಕೆ ಔಟ್ ಆಗಿ ಹೊಡಿತಾರೆ ಇದ್ದಿಲ್ಲ ಅವನು, ನಾನು ಹೊಡೆಯಲು ನಿಂತು ಬಿಡ್ತಿದ್ದ, ಈ ಕಡೆ ಹತ್ರ ಬರ್ಕೊಂಡು ಹೋಗ್ಬಿಡ್ತಾ ಆ ಕಡೆ ಒಂದು ಆಕಾಶ ನೋಡಿದ್ರೆ ಬ್ಯಾಂಕ್ ಮುಖ ಇಷ್ಟು ಮಾಡ್ಕೊಂಡು ಹೋಗ್ಬಿಡ್ತಾನೆ ಆ ಕಡೆ, ಏನು ಮಾಡಾಗಿಲ್ಲ ಔಟ್ ಅಂದ್ರೆ ಔಟ್. ನಮ್ಮ ಕೈಯಲ್ಲಿ ಏನಿದೆ ಇವತ್ತಿಂದು ಯೋಚನೆ ಮಾಡಿ, ಆಕ್ಸಿಡೆಂಟ್ ಕಾಲಕ್ಕೆ ಬುದ್ಧಿ ಇಲ್ಲ ಅಂತ ಕರೀತಾರಲ್ಲ, ಔಟ್ ಆಗಕ್ಕೆ ನೋಡ್ತಲ್ಲಕ್ಕೆ ಔಟ್ ಆಗ್ತಾನೆ, ಯಾರ ಕೈಯಲ್ಲಿ ಇದೆ ಇದು? ದೈವ ಹೇಳ್ತಾರೆ ದೈವಂ ಕೈ ವಾತ್ರ ಪಂಚಮಂ, ಇದೆಲ್ಲ ಯೋಚನೆ ಮಾಡಿದ್ರೆ ಭಗವದ್ಗೀತೆ ನಮಗೆ ಆಗ ಅರ್ಥ ಆಗುತ್ತೆ. ತುಂಬಾ ಜನ ಹೇಳ್ತಾರೆ ದೇವ್ರು ಮಾಡಿದೆ ದೇವ್ರು ಮಾಡಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಏನೇನೋ ಹೇಳ್ತಾರೆ ನಾವು ಮಾಡ್ತಾ ಇದ್ದೇವೆ ದೇವ್ರು ಮಾಡಿದೆ ಅಂತ ಯಾಕೆ ತಿಳ್ಕೋಬೇಕು, ನಮ್ಮ ಪ್ರಶ್ನೆ ನಾವೇ ಮಾಡ್ತಾ ಇದ್ದೇವೆ ದೇವ್ರು ಮಾಡಿದೆ ಯಾಕೆ ತಿಳ್ಕೋಬೇಕು, ಅದಕ್ಕೆ ಹೇಳ್ತಾರೆ ನಾವು ಮಾಡಿದೆ ಅಂತ ಪ್ರೂವ್ ಮಾಡೋಣಂತೆ ಹೋಗ್ತೀನಿ, ಈಗ ಮಾಡಿ ಬರೋದಿಲ್ಲ ಇಷ್ಟೆಲ್ಲದರ ಮೇಲೆ ಏನಿದೆ ಕೊನೆಗೆ ಎಷ್ಟು ಚೆನ್ನಾಗಿದೆ ಶ್ಲೋಕ ಅಂದ್ರೆ ಅದು ಎಷ್ಟು ಓದಿದ್ರು ಅದ್ರ ಹೊಸ ಹೊಸ ಅರ್ಥ ಕೊಡ್ತಕ್ಕಂಥ ಶ್ಲೋಕ. ಮೊದಲನೇದಾಗಿ ಅಧಿಷ್ಠಾನ, ಅಧಿಷ್ಠಾನ ಬೇಕು. ಎರಡನೇದಾಗಿ ಕರ್ತ, ಮಾಡಲಿಕ್ಕೊಬ್ಬ ಜೀವ ಬೇಕು. ಆಮೇಲೆ ಕರಣ, ಅವನ ಗರ್ಭಕರಣಗಳು ಬೇಕು. ಆಮೇಲೆ ವಿಭಾಗ ಪೃಥಕ್ ಚೇಷ್ಟ, ಡಿಫರೆಂಟ್ ಟೈಪ್ ಆಫ್ ಆಕ್ಟಿವಿಟೀಸ್ ಬೇಕು. ಕೊನೆಯದಾಗಿ ದೇವರದು ದೈವಂ ಚೈವಾತ್ರ ಪಂಚಮಂ. ಇವರಲ್ಲಿ ಏನು ಸ್ವಾರಸ್ಯ ಅಂದ್ರೆ ಇವರು ಮೋಸ್ಟ್ ಇಂಪಾರ್ಟೆಂಟ್ ದೇವರು, ಪಂಚಮ ಅಂದ್ರೆ ಫೈನಲ್. ಇಷ್ಟೆಲ್ಲ ಮಾಡಿ ದೇವರ ಅನುಗ್ರಹ ಇಲ್ಲ ಅಂತ ಕೇಳಿದರೆ ಎಲ್ಲ ಸರಿ ಇತ್ತು ಕೆಲಸ ಆಗಲಿಲ್ಲ ಅಂತ ಹೇಳಿಬಿಡ್ತಾರೆ. ಎಲ್ಲ ಸರಿ ಇದೆ, ನೋನ್ ಎವ್ರಿಥಿಂಗ್ ಓಕೆ, ರಿಸಲ್ಟ್ ಬರ್ತಾನೆ ಇಲ್ಲ, ಯಾಕೋ ಬರ್ತಾ ಇಲ್ಲ ಯಾಕೋ ಬರ್ತಾ ಇಲ್ಲ ಅಂತ ಕೊಡ್ತಾರೆ. ಕೆಲಸ ಏನೋ ಮಾಡಿರ್ತಾನೆ ಆಗಿರೋದು ಕೆಲಸ, ಅರೆ ನಾ ಏನೋ ಅನ್ಕೊಂಡಿದ್ದೆ ಆಗೋಗ್ಬಿಡುತ್ತೆ ಅಷ್ಟು ನಾನು ಅನ್ಕೊಂಡಿದ್ದೆ ನನಗೆ ಆಗೋದು ಸಾಧ್ಯ ಇಲ್ಲ ಅಂತೇಳಿ ತಾನೇ ಹೇಳ್ತಾನೆ. ಮತ್ತೆ ನಾನು ಸೆಲೆಕ್ಟ್ ಆಗೋ ಚಾನ್ಸಸ್ ಇರಲೇ ಇಲ್ಲ, ನೋಡ್ತೇನೆ ನನ್ನ ಹೆಸರಿದೆ ಅದರೊಳಗೆ, ಅಬ್ಬ ಗ್ರೇಟ್ ಲಕ್ ಅಂತ ಹೇಳಿಬಿಡುತ್ತೆ. ದೇವರ ದಯೆ ಅದು ಒಂದು. ಆ ಪ್ರಸಂಗ ನೋಡಿದ್ರೆ ಎಷ್ಟೋ ಜನ ಹೇಳ್ತಾರೆ, ಇಂಟರ್ವ್ಯೂ ಹೋಗಿದ್ದೆ ಎಂತೆಂಥವ್ರು ಬಂದಿದ್ರು ಅಂದ್ರೆ ನೋಡಿದ ತಕ್ಷಣ ಅನ್ಕೊಂಡೆ ದೇವರಾಣೆ ನನಗೆ ಕೆಲಸ ಸಿಗೋದ್ರೆ ಅನ್ಕೊಂಡೇಬಿಟ್ಟೆ, ನೋಡ್ತೇನೆ ಯಾರು ಸೆಲೆಕ್ಟ್ ನಾನೇ ಸೆಲೆಕ್ಟ್ ಆಗಿಬಿಟ್ಟಿದ್ದಾನೆ. ಏನು ಆಶ್ಚರ್ಯ ಅಂತ ಹೇಳ್ತಾರೆ. ಆಶ್ಚರ್ಯ ಅಲ್ಲ, ದೇವರ ದಯ ಅಂತ ಅಷ್ಟೇ ಅರ್ಥ ಹೊರತು ಇನ್ನೇನು ಅಲ್ಲ. ಇನ್ನೊಬ್ಬರು ಫಸ್ಟ್ ಕ್ಲಾಸ್ ಇದೆ, ಪ್ರತಿಯೊಂದು ನೋಡ್ತಾನೆ, ಏನು ಇಲ್ಲ. ಇಂಟರ್ವ್ಯೂ ಕೂಡ ಬರಬೇಕಲ್ಲ ಇವರು ಪಾಪ, ಎಷ್ಟೋ ಎಲ್ಲ ಸರಿ ಇರುತ್ತೆ, ಇಂಟರ್ವ್ಯೂ ಕೂಡ ಕರೆಯೋದಿಲ್ಲ ಅವರನ್ನು. ಏನೋ ಮಿಸ್ ಆಗಿರುತ್ತೆ, ಯಾವುದೇ ಕಾರಣಕ್ಕೆ ಮಿಸ್ ಆಗಿರುತ್ತೆ. ನನ್ನ ಪೇಪರ್ ಬರ್ತಿರ್ತೇನೆ ನೋಡಿದ್ರ, ಇಂಟರ್ವ್ಯೂ ಕರೆದ್ರೆ ಎಷ್ಟೇ ಜನಕ್ಕೆ ಅವನು ಬಂದೇ ಇಲ್ಲ. ಇದು ಅವನು ಕ್ವಾಲಿಫೈ ಎಲಿಜಿಬಲ್, ಅವನು ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಇಮೇಲ್ ಹೇಳಿ ಕಳಿಸಿದ್ರೆ ಇಮೇಲ್ ಇಲ್ಲ ಅವನಿಗೆ, ಮಿಸ್ ಆಗಿರುತ್ತೆ. ಅದು ಮಿಸ್ ಆಗಬೇಕಾದ್ರೆ ಏನೋ ಕಾರಣಗಳು ಆಗುತ್ತೆ, ಅದಕ್ಕೆ ವಿಭಾಗ ಪ್ರಸಕ್ತೇಷ್ಟ ಅಂತ ಕರೆದಿ. ಯಾವ ಕಾರಣ ಮಿಸ್ ಆಗುತ್ತೆ ಯಾರಿಗೆ ಗೊತ್ತು? ಈ ಮಧ್ಯೆ ಇಮೇಲ್ ಇದ್ದವನು ಕಡಿಮೆ ಇದ್ದವನು ಸಿಕ್ತು, ಇವನೇ ಸಿಗ್ಲಿಲ್ಲ. ಸಿಕ್ಕಿದ್ರೆ ಏನಿರುತ್ತೆ, ಇದ್ರೆ ಅರ್ಥ ಆಗ್ತಿತ್ತು ಅವನಿಗೆ, ಹೋಗ್ತಿದ್ದ ಸೆಲೆಕ್ಟ್ ಆಗ್ತಿದ್ದ, ಅದೆಲ್ಲ ಮಿಸ್ ಆಗಿ. ನಮ್ಮ ಕೈಯಲ್ಲಿಲ್ಲ, ದಿನ ಬೆಳಗಾದ ಯೋಚನೆ ಮಾಡಿ, ನಮ್ಮ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ಇವತ್ತು ಎಕ್ಸ್ಪರ್ಟ್ ಡಾಕ್ಟರ್, ಮೋಸ್ಟ್ ಎಕ್ಸ್ಪರ್ಟ್ ಡಾಕ್ಟರ್ ಅಂತ ಹೇಳಿ ಕೊನೆಗೆ ಹೇಳ್ತಾನೆ, ಅವನಿದ್ದಾನಮ್ಮ ಯೋಚನೆ ಮಾಡಬೇಡಿ, ದೇವರಿದ್ದಾನೆ ಕೊನೆಗೆ, ಎಲ್ಲರೂ ಏನು ಮಾಡಕ್ ಸಾಧ್ಯ ಇಲ್ಲ. ಇದ್ದ ಕೆಲಸ ಮಾಡಿದ್ದೇನೆ, ಕೆಲವು ಇರ್ತಾರೆ ಆಪರೇಷನ್ ಸಕ್ಸಸ್ ಆಗಿರುತ್ತೆ, ರಾತ್ರಿ ಯಾರು ಗ್ರೇಟ್ ಅಂತ ಹೇಳಿದರೆ, ಇದೇ ಕೈಲಿ ಎಂತ ಕೆಲಸ ಮಾಡಿದ್ದೇನೆ, ನಮ್ಮ ಸತ್ತವರು ಇದ್ದಾರೆ ಬೇಕಾದ ಜನ, ಅದು ಬದುಕಿದ್ದಾರೆ, ನಿಮ್ಮ ಪುಣ್ಯ ಅಷ್ಟೇ, ನಿಮ್ಮ ಪುಣ್ಯ. ಈ ಮಾತು ಹೇಳದೇ ಇರುತ್ತೆ, ಅವ್ನು ಡಾಕ್ಟ್ರೇ ಅಲ್ಲವರು. ಎಂಥ ಮಹಾ ಕಳ್ಳ ಕರ್ಮನಾದವನು ಕೂಡ ಒಂದು ಸ್ಟೇಜಲ್ಲಿ ಹೋಗ್ತಾನೆ, ಈ ಮಾತನ್ನು ಒಪ್ಪಿರಲಕ್ಕಾಗೋದಿಲ್ಲ. ಮತ್ತೆ ಅವರು ವೇದಾಂತಿ ಆಗ್ತಾನೆ ತಿಳ್ಕೊಂಡ್ಬಿಡ್ಬೇಡಿ, ಎಂದೋ ಹೋಗ್ತಾನಲ್ಲ ಪ್ರಯೋಜನ ಇಲ್ಲ. ಯಾವಾಗಲೂ ಹೋಗ್ತಿದ್ರೆ ವೇದಾಂತಿ ಆಗ್ತಾನೆ, ಎಂದೋ ಒಂದ್ಸತ್ ಕರೆಕ್ಟ್ ಬರೋದ್ರೆ ಪಾಸ್ ಆಗೋದಿಲ್ಲ ಅವನು. ಯಾವಾಗ ಬರೀತಿದ್ರೆ ಮಾತ್ರ ಹೈ ಪಾಸ್ ಆಗ್ತಾನ. ಮಕ್ಕಳಾಡಿಸುವಾಗ ಮಡದಿಯೊಳ ಕರವೇ ನಲಿವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ಬೇರೆ ಮೆರೆವಾಗ, ಬಿಕ್ಕುವಾಗ ಆ ತಳಿಸುತ್ತಲಿ ದೇವಕ್ಕೆ ತನಯನ ತರಿಸುತ್ತಿ ಹನರ ಸಿಕ್ಕನೆ ಮಧುತರಿಗೆ ಆವಾವಲ್ಲಿ ನೋಡಿದರು. ಈ ಪದ ಯಾವಾಗಲೂ ಹೊಸ ಅರ್ಥ ಆಗುತ್ತೆ ಓದಿದ ಮೇಲೆ. ಮಕ್ಕಳಾಡಿಸುವಾಗ ಎಷ್ಟು ಫಂಕ್ಷನ್ ಆಗಬೇಕೀಗ, ಮತ್ತೆ ಐದು ಕಾರಣ ಬೇಕೇ ಬೇಕಾದೀಗ. ಮೊದಲು ಮಕ್ಕಳಿರಬೇಕು, ಫಸ್ಟ್ ಆಫ್ ಆಲ್, ಇಲ್ಲವರು ಮಾಡಕ್ಕೆ ಬರೋದಿಲ್ಲ. ಮಕ್ಕಳು ಆಣ್ಣೆ ಕೊಡಬೇಕು, ಹೋಗಿ ತಾತ ಅಂತ ಬೈದವರು ಕತೆ ಮುಗಿದೋದು, ಹೋಗ ನಿಮಗೆ ಆಣ್ಣೆ ಬರೋದಿಲ್ಲ, ಏನ್ ಮಾಡ್ತೀರೀಗ, ಕತೆ ಮುಗಿತಾರೆ. ಅಧಿಷ್ಠಾನ ಆಣಕ್ಕೆ ಜಾಗ ಬೇಕೊಂದು, ಅಧಿಷ್ಠಾನ ತಥಾ ಕರ್ತ ಕರಣಂತೆ ಕೂಡ ಕೈಯೇ ಇಲ್ಲ. ಏನ್ ಆಡುತ್ತಾರೆ ಮಕ್ಕಳನ್ನು ಪಾಪ, ಅಪ್ಪದ್ದು ಬೀಳಿಸಿಬಿಟ್ರೆ ತಾಯಿ ನಿಮ್ಮನ್ನು ಕೊಡೋದಿಲ್ಲ ಅಂತ ಹೇಳಿ ಒಂದು ಬೀಳಿಸಿಬಿಡ್ತೀರಿ ಅಂತ ಹೇಳ್ಬಿಡ್ತಾರೆ. ಎತ್ತು ಹೇಳಕ್ಕೆ ಬರೋದಿಲ್ಲ ಅವನಿಗೆ, ಕೆಲ ಅಳಕಕ್ಕೆ ಬರೋದಿಲ್ಲ, ಕೆಲ ಎತ್ಕೊಂಡ್ರೆ ಮಗು ಸುಮ್ಮನೆ ಆಗ್ಬಿಡುತ್ತೆ, ಅಳುತ್ತಾರೆ ಮಗು, ಕೆಲ ಎತ್ಕೊಂಡು ಮಗು ಮಗು ಅಳುತ್ತಾರೆ ಮಾಡ್ಬಿಡುತ್ತೆ. ಯಾರಿಗೆ ಗೊತ್ತು? ದೇವರ ದಯ ಅಷ್ಟೇ. ದೈವಂತೈ ಮಾತ್ರ ಪಂಚಮಂ, ಎಲ್ಲದರ ಮೇಲೆ ದೇವರಿದ್ದಾನೆ. ಇದು ಸ್ವಾರಸ್ಯ ಅನ್ಗೊತ್ತೆ, ಎಲ್ಲರ ಮೇಲೆ ದೇವರಿದ್ದಾನೆ ಅಷ್ಟೇ ಅಲ್ಲ, ಎಲ್ಲರ ಒಳಗೆ ದೇವರಿದ್ದಾನೆ. ಅಧಿಷ್ಠಾನಂ, ಆ ದೇಶದಲ್ಲಿ ಭಗವಂತ ಇದ್ದು ಕಾಪಾಡುತ್ತಾನೆ. ಆ ಕಾಲ ನಿಯಾಮಕ ಭಗವಂತ, ಕಾಲಾಂತರ್ಗತ, ಕಾಲ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ, ಜೀವನೊಳಗೆ ಪರಮಾತ್ಮ ಇದ್ದಾನೆ. ಮತ್ತೆ ವಿವಿಧ ಉಪಕರಣಗಳಿವೆ ಅಲ್ಲ, ಎಲ್ಲರೊಳಗೆ ದೇವರಿದ್ದಾನೆ. ಮತ್ತೆ ಯೋ ಅಂತಃಪ್ರವಿಶ್ಯ ಮಮ ವಾಚ ನಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಸರಸ್ವ ಸಾಮ್ನಾ ಅನ್ಯಾಂಶ ಹಸ್ತ ಚರಣ ಶ್ರಮಣತ್ವ ಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರತಿಯೊಂದರಲ್ಲೂ ದೇವರಿದ್ದಾನೆ, ವಿವಿಧ ಪೃಥಕ್ ಚೇಷ್ಟಾ, ಪ್ರತಿ ಕಾರ್ಯದ ಹಿನ್ನೆಲೆಯಲ್ಲಿ ದೇವರಿದ್ದಾನೆ. ಮತ್ತೆ ದೇವರು ಓವರಾಲ್ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಎಂತ ಮ್ಯಾಜಿಕ್ ಇದು, ಇದನ್ನು ಯಾವ ವಿಚಾರವಾದಲ್ಲೇ ಬಿಡುತ್ತೆ ಲೆಕ್ಕ ಹಾಕಿ ನೋಡೋಣಂತೆ. ಅವ್ರು ಭಾರಿ ವಿಚಾರವಾದಿಗಳು ನಾವು ಅಂತೇಳಿ ಓಡಾಡ್ತಿರ್ತಾರಲ್ಲ, ಇದನ್ನು ಬಿಟ್ಟು ದೇವರಿಲ್ಲ ವಿಚಾರವಾದ, ಎಂತ ವಿಚಾರವಾದ ಇದು, ಹೈಕ್ಲಾಸ್ ಹುಚ್ಚುತ ದುರ್ವಿಚಾರವಾದ ಅವಿಚಾರವಾದ ಅಂತ ಕರಿಬೇಕಾದ. ಸರಿಯಾಗಿ ಯೋಚನೆ ಮಾಡ್ತಾ ಹೋದ್ರೆ ಭಗವದ್ಗೀತೆಯ ಶ್ಲೋಕ ಸರಿಯಾಗಿ ಅರ್ಥ ಮಾಡ್ಕೊಂಡವರಿಗೆ ದೇವರಿದ್ದೇ ಇದ್ದಾನೆ ಎಂಬುದನ್ನು ಒಪ್ಪಿಕೊಳ್ಳಬೇಕು, ಬೇರೆ ದಾರಿನೇ ಇಲ್ಲ ಅದಕ್ಕೆ. ಇಲ್ಲದ್ರೆ ಎಷ್ಟೇ ಮಾಡಲಿಕ್ಕೆ ಬರೋದಿಲ್ಲ, ಏನೋ ಅನ್ಕೊಂಡಿದ್ವಿ ಏನಾಗೋಯ್ತು, ಎಷ್ಟೊತ್ತಂತ ಗೊತ್ತವೆ ಮಾತನ್ನ ಅಂತಲೇ ಇರ್ತೇವೆ, ಅದು ಉತ್ತರ ಸಿಗೋದೇ ಇಲ್ಲ. ಯಾಕೆ? ಐದು ಸೇರಿದಾಗ ಮಾತ್ರ ಸಾಧ್ಯ. ಮೋಸ್ಟ್ ಇಂಪಾರ್ಟೆಂಟ್ ದೇವರಾದ್ರಿಂದ ಯಾರು ದೇವರನ್ನು ಹಿಡಿದು ಬಿಡ್ತಾರೆ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ. ಎಲ್ಲ ಸ್ಟೆಪ್ಸ್ ಅನ್ನು ಓವರ್ಕಮ್ ಮಾಡಿ ದೇವರ ದಯ ಒಂದಿದ್ರೆ ಸಾಕು, ಪ್ರತಿಯೊಂದು ಆಗುತ್ತೆ. ಅದೊಂದು ಮಿಸ್ ಆಗಿಬಿಟ್ರೆ ಏನಿದ್ರೂ ಆಗಲಿ. ಆದ್ರಿಂದಲೇ ದೇವರ ಸ್ಥಾನ ಸಾಮಾನ್ಯವಾದದ್ದಲ್ಲ. ಇದೆಲ್ಲ ಅಜ್ಞಾನವೂ ಬೇಕಾಗಿದೆ, ನಾನು ಯುದ್ಧ ಮಾಡೋದಿಲ್ಲ, ನೀವು ಮಾಡಕ್ಕೆ ಯಾರು ನೀನು ಮಾತನ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಯೋಚನೆ ಮಾಡ್ತಾ ಹೋದರೆ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಚ ಪೃಥಕ್ ಚೇಷ್ಟ ದೈವಂಚೈವಾತ್ರ ಪಂಚಮಂ. ಇದು ಬಹಳ ವಿಶೇಷವಾಗಿ ಆಚಾರ್ಯರು ತಮ್ಮ ಗೀತಾ ಭಾಷ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ವಿವರಿಸಿರ್ತಕ್ಕಂಥ ಮಾತು. ಅದು ಮತ್ತೊಂದು ಅರ್ಥವನ್ನು ಹೇಳ್ತಾರೆ. ಕರ್ತ ಅಂದ್ರೆ ವಿಷ್ಣು, ಇನ್ನೊಂದು ರೀತಿಯ ಅರ್ಥ. ದೈವ ಮಂದ್ರೆ ಅದೃಷ್ಟ ಅಂತ ಇನ್ನೊಂದು ಅರ್ಥ. ಇಷ್ಟೆಲ್ಲ ಮಾಡಿರ್ತಾನೆ, ಹಿಂದೊಂದು ಪುಣ್ಯನೇ ಅವನಿಗಿಲ್ಲ, ಎಲ್ಲ ವೇಸ್ಟ್. ದೈವಂ ಶಬ್ದಕ್ಕೆ ಎರಡರ್ಥ, ದೇವರು ಅಂತ ಒಂದರ್ಥ, ಹಿಂದಿನದು ಅದೃಷ್ಟ ಅಂತ ಇನ್ನೊಂದು ಅರ್ಥ. ಅದೃಷ್ಟ ಒಂದೇ ಕೆಲಸ ಇಬ್ಬರು ಮಾಡ್ತಾರೆ, ಒಬ್ಬನಿಗಾಗತ್ತೆ ಒಬ್ಬನಿಗಾಗೋದಿಲ್ಲ. ಯಾಕಕ್ಕೆ? ಅವನ ಪೂರ್ವಜನ್ಮದ ಪುಣ್ಯ ಇಲ್ಲಿ ವರ್ಕ್ ಮಾಡತ್ತೆ, ಇವನಿಗೆ ಮಿಸ್ ಆಗೋ ಸಿಕ್ಕಿಬಿಡುತ್ತೆ, ಇನ್ನೊಬ್ಬರ ಸಿಗೋ ಮಿಸ್ ಆಗಿಬಿಡುತ್ತೆ. ಇನ್ನೊಂದು ರೀತಿ ಕಾರಣ ಅದೃಷ್ಟಮ್ ಅಂದ್ರೆ ಅನ್ನೋನ್ ರೀಸನ್, ನಮಗೆ ಅನ್ನೋನ್, ದೇವರಿಗೆ ಗೊತ್ತದ ನಮಗೆ ಅನ್ನೋನ್. ಮತ್ತು ಒಟ್ಟಿನ ಮೇಲೆ ದೇವರ ಹಿರಿಮೆ ಅಬಾಧಿತವಾದದ್ದು. ತತ್ರ ಏವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತೂ ಯಹ. ಆದ್ರಿಂದ ನಾನು ಒಬ್ಬನೇ ಕರ್ತ ಅಂತ ಅವನು ತಿಳ್ಕೊಡ್ತಾನೆ, ಅವ್ನು ದಡ್ಡ ಅಂತ ಆಯ್ತಾ ಇಲ್ಲ. ಈಗ ಪಶ್ಯತಿ ಅಕೃತ ಬುದ್ಧಿತ್ವಾತ್ ನ ಪಶ್ಯತಿ ದುರ್ಮತಿ. ಪಶ್ಯತಿ ಅಕೃತ, ಅದಕ್ಕೆ ರಾಟದಲ್ಲಿ ಗೆದ್ದಿರ್ತಾರಲ್ಲ, ಹನ್ನೊಂದು ಜನಕ್ಕೂ ಈಕ್ವಲ್ ಇನ್ನು ಕೊಡ್ತಾ ಹೋಗ್ತಾರೆ ಪ್ರತಿಯೊಬ್ಬನಿಗೂ ಕೂಡ. ಅವನು ಸೊನ್ನೆ ಹೊಡೆದಿದ್ರು ಅಷ್ಟೇ, ಒಂದು ವಿಕೆಟ್ ತಗೊಂಡಿಲ್ಲ, ಒಂದು ರನ್ನು ಮಾಡಿಲ್ಲ, ಒಂದು ಕ್ಯಾಚ್ ಏನೇನೋ ಮಾಡಿಲ್ಲ ಅವನು. ಅಷ್ಟೇ, ಎಷ್ಟು ಕ್ಯಾಚ್ ಬಿಟ್ಟಿದ್ದಾನೆ ಬೇರೆ ನಾಲ್ಕೈದು ಕ್ಯಾಚ್ಗಳನ್ನ. ಇಷ್ಟಾದ್ರೂ ಕೂಡ ಟೀಮ್ ಮೇಲೆ ಕೂಡ ಎಲ್ಲರೂ ಅಷ್ಟೇ ಕೊಡ್ತಾರೆ, ಕಡಿಮೆ ಕೊಡೋದಿಲ್ಲ ಅವನಿಗೆ. ಯಾಕೆ ಅವ್ನು ಹೇಳ್ತಾ ಇಲ್ಲ ಅಂತ ಕಡಿಮೆ ಬರೋದಿಲ್ಲ ಅವ್ರಿಗೆ. ಇದು ನಿಂತಿದ್ದಲ್ಲ ಸುಮಾರು ನಿಂತಿದ್ದಲ್ಲ ಪುಣ್ಯಾತ್ಮ, ಅದಕ್ಕಾದ್ರೂ ಕೊಡ್ಬೇಕು ಆ ಜಾಗದಲ್ಲಿ ನಿಂತಿದ್ನಲ್ಲ, ಅದಕ್ಕೆ ಒಂದು ಜಾಗ, ಅವನೊಂದು ಜಾಗ. ಅದರಲ್ಲಿ ಯೋಚನೆ ಮಾಡಿದರೆ ರಥ ಎಳಿಬೇಕಾದ್ರೆ ನಾನು ಎಳೆದು ರಥ ಬಂತು ಅಂತ ಅನ್ಕೊಳ್ಳಿ ನೋಡಂತೆ. ನಾನು ಎಳೆದೇ ಬಂತು ಕೆಲವರು ಅಡ್ಡ ನಿಂತಿರುತ್ತೆ, ಪಾಪ ಅಡ್ಡ ನಿಂತ್ಕೊಂಡ್ಬಿಟ್ಟಿರ್ತಾನೆ, ಎಲ್ಲಿ ಬೀಳ್ತಾನೆ ಅಂತ ಹೆದರಿಕೆ ಉಳಿದ್ರೆ ಸುಮ್ಮನೆ ನಿಂತಿರ್ತಾರೆ. ಇನ್ನೂ ಕೆಲವು ಕೆಲವು ಅಡ್ಡ ಬಿದ್ದು ರಥ ನಿಲ್ಲಿಸ್ಬಿಡ್ತಾರೆ ಕೆಲವು ರೈತರು, ಪಾಪ. ಅದರಿಂದ ಅಲ್ಲ, ಕೆಲವರು ಹನ್ನೆರಡು ಮುದುಕರು ರಥ ಹಿಡಿತಾರೆ, ಉಡುಪಿಗೆ ತಿರುಪತಿಗೆ ಹೋಗೋ ಹನ್ನೆರಡು ಮುದುಕರು ನೆಟ್ಟ ನಿಂತ್ಕೊಳ್ಳೋಕೆ ಬರೋದಿಲ್ಲ, ನಾನು ಹೇಳಿದೆ ಅಂತ ಹೇಳಿದ್ರೆ ಪುಣ್ಯ ನಗುತ್ತಿರ್ತಾರೆ. ಉಳಿದವರು ಇನ್ನೊಬ್ರು ಯಾರೋ ಬಂದು ಕಷ್ಟ ತಿಳ್ಕೊಂಡು ಆ ಕೈ ಒಬ್ಬರು ಈ ಕೈ ಒಬ್ಬರು ಹಿಡ್ಕೊಂಡ್ಬಿಟ್ಟು ಮುಟ್ಟಿರ್ತಾರೆ ಅಷ್ಟೇ, ಮುಟ್ಸಿದ್ದಕ್ಕೆ ನಾನು ಹೇಳಿಬಿಟ್ಟಾರೆ ತಾನ ಅಂತ ತಿಳ್ಕೊಂಡ್ರೆ ಅಕೃತ ಬುದ್ಧಿತ್ವ ತಪಶ್ಯತಿ ದುರ್ಮತಿ. ಇನ್ನು ಭಾರಿ ಸ್ಟ್ರೆಂತ್ ಇದೆ, ಅವನ ಹೇಳಿದ್ರು ಬರೋದಿಲ್ಲ, ಇನ್ನೊಬ್ರು ಬೇಕೇ ಬೇಕು ಅವನು. ಎತ್ತೋ ಸತ್ತೆ ಮನೆಯೊಳಗೆ ಒಂದು ಪದಾರ್ಥ ಎತ್ತಿರ್ತಾರೆ, ಚಿಕ್ಕ ಮಗು ಒಂದು ಕೈ ಕೊಡುತ್ತೆ, ಇಟ್ ಆಲ್ಸೋ ಕೌಂಟ್ಸ್. ಸ್ವಲ್ಪ ಎತ್ತಿದ್ದಕ್ಕೆ ಭಾರಿ ಅನುಕೂಲ ಆಯ್ತು ಅಂತ ಹೇಳುತ್ತೆ. ಎಷ್ಟೊಂದ ಅರ್ಥನೇ ಆಗೋದಿಲ್ಲ ಅದು, ಒಂದು ತಟ್ ಫ್ಯಾಕ್ಟ್. ಆದ್ದರಿಂದ ನಾನೊಬ್ಬನೇ ಮಾಡಿದೆ ಅಂತ ಅವನು ಹೇಳುತ್ತಾನೆ, ಅದು ವೇದಾಂತ ಅಂತ ಹೇಳಿದ್ರೆ ಸುಮ್ಮನೆ ತಿಳ್ಕೊಳ್ಳಿ, ದೇವರೇನು ಮಾಡೋದಿಲ್ಲ, ದೇವರು ಮಾಡಿದೆ ಅಂತ ತಿಳ್ಕೊಂಡ್ಬಿಡಿ ಪಾಪ, ಅವ್ನು ಭಾರಿ ಸಂತೋಷ ಕೊಡ್ತಾನೆ, ಫಲ ಕೊಡ್ತಾನೆ ತಿಳ್ಕೊಂಡ್ಬಿಡ್ಬೇಡಿ. ಮತ್ತೆ ದೇವರೆಲ್ಲ ಮಾಡೇ ಮಾಡ್ತಾನೆ, ಅದು ಮಾಡೋದನ್ನು ತಿಳ್ಕೊತೇವಲ್ಲ, ಅದಕ್ಕೆ ಅನುಗ್ರಹ ಮಾಡ್ತಾನೆ ಹೊರತು ದೇವರಿಗೆ ಫೇವರ್ ಮಾಡ್ತಾ ಇಲ್ಲ. ಇವತ್ತು ಜನ ಈಗ ಓಹ್ ಈ ಗೌರಿ ಒದ್ದವಳು ಅಂತ ಹೇಳ್ತಾ ಹೇಳ್ತಾ ಅವನು ಎಲಿವೇಟ್ ಮಾಡ್ತಾ ಇಲ್ಲ. ಮತ್ತೆ ನಾವು ದೇವ್ರು ಇರೋದೇ ಹಾಗೆ, ಅವನು ಇಲ್ಲದ ಮಹಿಮೆ ಹೇಳ್ಬಿಟ್ಟು ಭಕ್ತರೆಲ್ಲ ಸೇರಿ ಅವನ ಮೇಲೆ ಕೂರಿಸ್ಬಿಟ್ಟಿದ್ದಾರೆ ಪಾಪ. ಅವನು ಎತ್ತಿನ ತಿಳ್ಕೊಳ್ಳೋಕೆ ಹೋಗಬೇಡಿ, ಅವನ ಶಕ್ತಿ ಇರೋದೇ ಹಾಗೆ. ಭಕ್ತರನ್ನು ತಿಳಿಸ್ತಾರೆ ಹೊರತು ಅವನನ್ನ ನಿಜವಾದ ಅರ್ಥದಲ್ಲಿ ಯಾರು ಮೇಲಕ್ಕೆ ಎತ್ತಿದ್ದಲ್ಲ. ನೀನು ಕಡಿಮೆ ಮಾಡಿದ್ದೇವಷ್ಟೇ, ಸರಿಯಾಗಿ ಹೇಳಿದ್ದೇನೆ. ಸರಿಯಾಗಿ ದೇವ್ರ ಮಹಿಮೆ ಹೇಳ್ತಾ ಹೋದ್ರೆ ಅವನ ಮಹಿಮೆ ಅಂತ ಮಹಿಮೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅಷ್ಟು ದೊಡ್ಡವನು ಪರಮಾತ್ಮ, ಅಚಿಂತ್ಯ ಅದ್ಭುತ ಶಕ್ತಿ ಸಂಪನ್ನ ಅಂತ ದೇವರನ್ನು ಕರೆದಿದ್ದ. ಆಗ ನಮಗೆ ಐದನೇ ಅಧ್ಯಾಯದ ಮಾತು ಅರ್ಥ ಆಗುತ್ತೆ, ಏನು ಕೆಲಸ ಮಾಡಿದ್ರು ದೇವರನ್ನು ಚಿಂತನೆ ಮಾಡಿ ಅಂತ ಹೇಳಿದ್ರು. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಅತಿ ಇಂದ್ರಿಯಾನ್ ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಧಾರಯನ್ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಬನ್ನೇತ ತತ್ವವಿತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಾನೊಬ್ಬರು ಮಾಡ್ತೇನೆ ಅಂತ ತಿಳ್ಕೊಳ್ಳೋಕೆ ಹೋಗಬಾರದು, ಇವೆಲ್ಲ ಸೇರಿ ಆಗತ್ತೆ ಅಂತ ತಿಳ್ಕೊಳ್ಬೇಕು. ದೇವರದ್ದು ಆಲ್ ಇನ್ ಆಲ್ ಅಂತ ತಿಳ್ಕೊಂಡು ಅವಾಗ ಸರಿ ಹೋಗುತ್ತೆ. ಇಲ್ಲಿ ಸ್ವಲ್ಪ ಲೆಕ್ಕ ಹಾಕಿ, ಒಂದು ಕೆಲಸ ಆಗಬೇಕಾದ್ರೆ ಐದು ಕಾರಣ ಇದೆ, ಐದಕ್ಕೂ ಅಸ್ಮಾತ್ ಈಕ್ವಲ್ ಅಂತ ತಿಳ್ಕೊಂಡು ಬರೋಣ. ಸೊ ನಮ್ಮ ಪರಿಸ್ಥಿತಿ ಎಲ್ಲಿ ಬಂತಾಗ 20% ಅಷ್ಟೇ, 20% ಅಷ್ಟೇ, 20% ಫೇಲು ಅಂದಮೇಲೆ ನಾವು ಪಾಸ್ ನಾವು ಮಾಡಿದ್ವಿ ಅಂತ ಹೇಳೋ ಹೊತ್ತು ನಮಗೆ ಇಲ್ಲವೇ ಇಲ್ಲ. ಐದರಲ್ಲಿ 1/5 ಅಂತ ಇಟ್ಕೊಂಡ್ರೆ ನಮ್ಮ ರೋಲ್ ಬರೀ 1/5 ಅಷ್ಟೇ. ದೇರ್ಫೋರ್ ಅವರ್ ಸೆಲ್ಸ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವು ಫೇಲ್ ಅಂತ ಅರ್ಥ. ಬರೀ ಜೀವ ಪ್ರಯತ್ನ ಮಾಡಿದರೆ ಫೇಲ್ ಗ್ಯಾರಂಟಿ ಅಂತ ಅರ್ಥ. ಬರೀ ಜೀವ ಪ್ರಯತ್ನ ಮಾಡಿದರೆ ಫೇಲ್ ಗ್ಯಾರಂಟಿ. ಒಂದೊಂದು ಯಾಡ್ ಆಗ್ತಾ ಹೋದ್ರೆ ಅವಾಗ ಹೆಲ್ಪ್ ಶುರುವಾಗುತ್ತೆ. ಇದು ಒಂದರ್ಥ. ಇನ್ನೊಂದರ್ಥ, ನಮ್ಗೆ ಒಂದೇ ಖುಷಿ, ಹೋಗ್ಲಿ ಬಿಡಿ ನಮಗೆ 20%, ಆ ದೇವರಿಗೂ 20% ತಾನೇ ಅಂತ ತಿಳ್ಕೊಳಕ್ ಹೋಗಬಾರ್ದು. ಮತ್ತೆ ದೇವ್ರ 20% ಅಲ್ಲ, ದೇವ್ರ 100%. ಇದು ಭಾರಿ ವಿಶೇಷ. ಎಲ್ಲದರಲ್ಲೂ ದೇವರ ರೋಲ್ ಇದೆ. ಮತ್ತೆ ನಮ್ಮೊಳಗೆ ದೇವರಿರಬೇಕು, ಉಪಕರಣದಲ್ಲಿ ದೇವರಿರಬೇಕು, ಚೇಷ್ಟೆಗಳ ದೇವರಿರಬೇಕು, ದೇಶದಲ್ಲಿ ದೇವರಿರಬೇಕು, ಕಾಲದೊಳಗೆ ದೇವರಿರಬೇಕು, ಪ್ರತಿಯೊಂದರಲ್ಲೂ ದೇವರಿರಬೇಕಾದ್ರಿಂದ ದೇವರಿಗೂ ಇಟ್ ಆಲ್ಮೋಸ್ಟ್ 100%. ಆಲ್ಮೋಸ್ಟ್ ಅಂತ ಯಾಕೆ ಹೇಳಿದೆ ಅಂದ್ರೆ ಜೀವನ್ 0.000 ಸಮಥಿಂಗ್ ಇದೆ, ಅದು ನೆಗ್ಲಿಜಿಬಲ್ ಅದು, ಸ್ಟಿಲ್ ದೇರ್ ಇಸ್ ಅಷ್ಟೇ. ಆದ್ರಿಂದ ದೇವರನ್ನ ಈಶಾವಾಸ್ಯ ವಿಧಂ ಸರ್ವಂ, ಎಲ್ಲ ದೇವರಿಂದ ಆಗ್ತಾ ಇದೆ. ಈಗ ತುಂಬಾ ಜನಕ್ಕೆ ಒಂದು ವಿಷಯ ಖಚಿತವಾಗುತ್ತೆ, ನಾವು ಮಾಡೋದನ್ನು ದೇವರು ಮಾಡ್ತಾನೆ ಯಾಕೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಗೊತ್ತಾಗತ್ತೆ. ಇಲ್ಲ ಇಲ್ಲ, ದೇವರು ಮಾಡಿಸ್ತಾನೆ ಎಂಬುದು ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಈ ಶ್ಲೋಕ ಸರಿಯಾಗಿ ಓದಿದವರಿಗೆ ನಮ್ಮ ಸ್ವಾತಂತ್ರ್ಯ ಅರ್ಥವಾಗೋದು ಏನೂ ಕಷ್ಟ ಅಲ್ಲ, ದೇವರ ಸ್ವಾತಂತ್ರ್ಯ ಅರ್ಥ ಆಗೋದು ಏನೂ ಕಷ್ಟ ಅಲ್ಲ. ಈ ಶ್ಲೋಕ ಓದಿದ ಮೇಲೆ ಆಚಾರ್ಯ ಏನು ಅರ್ಥ ಬರೆದಿದ್ದಾರೆ, ತೀರಾ ಅಪೂರ್ವವಾದ ಅರ್ಥ ಅದು. ನಮ್ಮ ಇತಿಮಿತಿಗಳನ್ನ ತೀರಾ ಸ್ಪಷ್ಟವಾಗಿ ಬಿಡಿಸಿಬಿಟ್ಟು, ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇಮಂ ವಿಷ್ಣೋಹ ತೃಪ್ತಿಕರ ಸದ ಅಂತ ಅರ್ಥ ಆಗಿಬಿಡುತ್ತೆ. ಇಷ್ಟು ತಿಳ್ಕೊಂಡ ಮೇಲೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೇಗೆ ಆ ಟೀಮ್ ವರ್ಕ್ ಕಾನ್ಸೆಪ್ಟ್ ಇರ್ತದೋ, 24 ತಾಸು ಸಹ ನಾವು ಇಟ್ಕೊಂಡು ನೀವು ನಿದ್ದೆ ಮಾಡಿದ್ವಿ, ನಾನು ನಿದ್ದೆ ಮಾಡಿದೆ ಅಲ್ಲ, ದೇವರು ಮಾಡಿಸ್ತೇ ನಾ ಮಾಡಿದ್ವಿ ಅಂತ ತಿಳ್ಕೊಂಡ್ರೆ ಮುಗಿತಾನೆ. ಹೇಗೆ 11 ಜನ ಸೇರಿ ಅಲ್ಲಿ ಗೆಲ್ತಾರೋ, 11 ಇಂದ್ರಿಯಗಳಿಂದ ನಮ್ಮ ಕೆಲಸ ಆಗ್ತಾ ಇದೆ. 11 ಇಂದ್ರಿಯಗಳಿಂದ, ಒಂದು ಮನಸ್ಸು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು, 11 ಇಂದ್ರಿಯಗಳಿಂದ ಕೆಲಸವಾಗ್ತಾ ಇದೆ. ಅದೇ ರೀತಿಯಲ್ಲಿ ದೇವರ ದಯೆ ಮಾತ್ರ ಕಾನ್ಸ್ಟೆಂಟ್ ಆಗಿದೆ. ಹಿಂದೆ ಹೇಳಿದ್ದೇನೆ, ಟೇಬಲ್ಗೆ ಟೇಬಲ್ ಫ್ಯಾನ್ ಇರಬಹುದು, ಸೀಲಿಂಗ್ ಫ್ಯಾನ್ ಇರಬಹುದು, ಅದೇ ರೀತಿಯಲ್ಲಿ ಟ್ಯೂಬ್ಲೈಟ್ ಇರಬಹುದು, ಲೈಟ್ ಈಲೈಟ್ ಇರಬಹುದು, ಎನಿ ಲೈಟ್, ವಾಟರ್ ಮಿಷಿನ್, ವಾಷಿಂಗ್ ಮಿಷಿನ್ ಆಗಬಹುದು, ಫ್ರಿಡ್ಜ್ ಆಗಬಹುದು, ಹೀಟರ್ ಆಗಬಹುದು, ಪ್ರತಿಯೊಂದು ಕರೆಂಟ್ ಒಳಗೆ ಅದರ ಮ್ಯಾಕ್ಸಿಮಮ್ ರೋಲ್ ಅದು. ಅದಿಲ್ಲ ಹೊರಗೆ ಏನು ಕೆಲಸ ಮಾಡೋಕ್ಕೆ ಆಗೋದಿಲ್ವೋ, ದೇವರ ಒಂದು ಪಾತ್ರ ಅತ್ಯಂತ ಹೆಚ್ಚಿನ ಪಾತ್ರವಾದ್ದರಿಂದ ದೇವರಿಗೆ ಸರೆಂಡರ್ ಆಗ್ತೇನೆ, ಬೇರೆ ಯಾವುದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಆಗ್ತೇವೆ, ದೇವರಿಗೆ ಟೋಟಲಿ ಆಗಿಬಿಡ್ತೇವೆ. ಅವನಿಗೆ ಅಂಥ ಸಾಮರ್ಥ್ಯ ಇರೋದು ಅದಕ್ಕೆ ಕಾರಣ. ಅಂದ್ರೆ ದೇವ್ರನ್ನ ಒಪ್ಪೋದು ಯಾವುದೋ ದೃಷ್ಟಿಯಿಂದ ಅಲ್ಲ, ಅದನ್ನ ಎಮೋಷನಲ್ಲಿ ದೇವ್ರನ್ನ ಒಪ್ತಾ ಇಲ್ಲ ನಾವೀಗ, ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ದೇವ್ರನ್ನ ಒಪ್ಪಬೇಕಷ್ಟೇ. ದೇವರನ್ನ ಒಪ್ಪೋದು ನಮ್ಮ ಅತ್ಯಂತ ಮೂಲಭೂತವಾದ ಕರ್ತವ್ಯನ ಹೊರತು ದೇವರಿಗೇನೋ ನಾವು ಫೇವರ್ ಮಾಡಕ್ ಹೊರಟಿಲ್ಲ ಅಂತ ತಿಳ್ಕೊಂಡ್ರೆ ಅದು ಸಿದ್ಧಾಂತ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಪಶ್ಯತಿ ಅಕೃತ ಬುದ್ಧಿತ್ವ ನಸ ಪಶ್ಯತಿ ದುರ್ಮತಿ, ತನ್ನನ್ನೇ ಕರ್ತರು ಅಂತ ತಿಳ್ಕೊಳ್ತಾನಲ್ಲ ಅವನು ದುರ್ಮತಿ, ಅವನ ಬುದ್ಧಿ ಸರಿಯಿಲ್ಲ ಅಂತ ತಿಳ್ಕೊಂಡ್ಬಿಡಿ. ಬುದ್ಧಿ ಕೆಟ್ಟವನಷ್ಟೇ ತನ್ನನ್ನು ಮಾಡಿದೆ ಅಂತ ತಿಳ್ಕೊತಾನೆ ಹೊರತು ಬುದ್ಧಿ ಇರೋ ಅಂತ ತಿಳ್ಕೊಳ್ಳೋದಿಲ್ಲ. ಅವನು ಖಂಡಿತ ಹೇಳ್ತಾನೆ ಇಷ್ಟೆಲ್ಲ ಸೇರಿ ಕೆಲಸ ಆಗಿದೆ ಅಂತ ಹೇಳ್ತಾನೆ ಹೊರತು ನಾನೊಬ್ಬನಿಂದ ಆಗಿದೆ ಅಂತ ಹೇಳೋದಿಲ್ಲ. ಫ್ಯಾಕ್ಟ್ರಿ ಒಬ್ಬನಿಂದ ರನ್ ಆಗತ್ತಾ? ಪ್ರೊಪರೇಟರ್ ಇಲ್ಲ, ಫ್ಯಾಕ್ಟ್ರಿ ಇನ್ವೆಸ್ಟ್ ಮಾಡೋನೇ ಇಲ್ಲ, ರನ್ ಆಗೋದಿಲ್ಲ. ಬೇಕಾಗ್ತಿದ್ದಾನೆ, ವರ್ಕರ್ಸೇ ಇಲ್ಲ, ಸ್ಟ್ರೈಕ್ ಯಥಾ ಪ್ರಕಾರ ನಿಂತದೆ. ಅದು ಒಬ್ಬನು ರಜೆ ಹಾಕಿದ್ರೆ ಎಷ್ಟೋ ಪ್ರಾಬ್ಲಮ್ ಅಲ್ಲಿ ಕೆಲಸ, ಒಬ್ಬೊಬ್ಬನಿಗೆ ಅಷ್ಟು ಕೌಂಟ್ ಆಗುತ್ತೆ. ಎಲ್ಲ ಜೀವನ ಎಲ್ಲಿ ಬೇಕಾದ್ರೆ ವಿಶ್ರಾಂತ ತಗೊಳ್ಳಿ. ನೀವೀಗ ಬಸ್ಸಲ್ಲಿ ಹೋಗ್ತೀರಿ, ಎಷ್ಟೋ ಸರ್ತಿ ಏನಾಗುತ್ತೆ ಗೊತ್ತೇನೆ, ಊರಿಗೆ ಹೋಗ್ಬೇಕಾದ್ರೆ ಬಸ್ ಇಟ್ಬಿಟ್ಟಿರ್ತಾರೆ, ಕುತ್ಕೊಂಡ್ಬಿಡ್ತಾನೆ ಹೋಗ್ಬಿಟ್ಟು. ಆಮೇಲೆ ಹೇಳ್ತಾನೆ ಡ್ರೈವರ್ ಬಿಡಪ್ಪ, ಇಲ್ಲ ರೀ ಇನ್ನೊಂದು ಪ್ಯಾಸೆಂಜರ್ಸ್ ಬಂದಿಲ್ಲ, ಬರಲಿ ಕುತ್ಕೊಂಡ್ಬಿಡ್ತಾನೆ ಪಾಪ. ಇನ್ನು ಒಬ್ಬರೇ ಬಂದೆ, ಒಬ್ರಿಗೆ ಬಸ್ ಹೋಗ್ಸಕ್ಕಾಗತ್ತಾ? ಇನ್ನೂ ಕೆಲವರು ಬರಲಿ ಅಂತ ಹೇಳಿದ್ದಾನೆ. ಇವ್ರು ಕಾಯ್ತಾ ಕೊಡ್ಬೇಕು, ಇವನು ಅವನು ಇವನು ಶುರು ಯಾರೋ ಬರ್ತಾರೆ ಮೈಸೂರು ಮೈಸೂರು ಅಂತ ಕೊಡ್ಬೇಕಾಗತ್ತೆ. ಮತ್ತೆ ಇನ್ನೊಬ್ರು ಬಸ್ ಬಿಡಲಿಕ್ಕಾಗಲ್ಲ, ಏನ್ ಮಾಡ್ತೀರಿ ಈಗ? ಒಬ್ಬನಿಗೋಸ್ಕರ ಬಸ್ಸೇ ಬಿಡ್ಲಕ್ಕಾಗೋದಿಲ್ಲ, ನಾವು ಒಬ್ಬನಿಗೋಸ್ಕರ ಜಗತ್ತನ್ನು ಇಟ್ಟಿದ್ದಾನೆ ಪರಮಾತ್ಮ. ಎಷ್ಟು ಜನ ಬದುಕಲಿ ಪರಮಾತ್ಮ ಇಟ್ಟಿದ್ದಾನೆ ಗೊತ್ತೇನು? ಜಗತ್ತನ್ನ ಒಬ್ಬರಿಗೋಸ್ಕರ ಬಸ್ ಅಲ್ಲ, ಪ್ಯಾಸೆಂಜರ್ಸ್ಗೋಸ್ಕರ ಬಸ್, ಜಗತ್ತನ್ನ ಒಬ್ಬರಿಗೋಸ್ಕರ ಅಲ್ಲ, ಅನಂತಾನಂತ ಜೀವರಾಶಿಗಳ ಉಪಯೋಗಕ್ಕೋಸ್ಕರ ಇಟ್ಟಿದ್ದಾರೆ. ಒಬ್ಬಂತು ಅಂತ ತಿಳ್ಕೊಂಡ್ಬಿಡ್ತಾನಲ್ಲ, ಅವನಂತ ಪಾಪಿ, ಅವನಂತ ನೀಚ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಯೋಚನೆ ಮಾಡಕ್ಕೂ, ಇದರಲ್ಲಿ ಸಮಾಜ ಶಾಸ್ತ್ರ ಇದೆ, ಅರ್ಥಶಾಸ್ತ್ರ ಇದೆ, ಮನಃಶಾಸ್ತ್ರ ಇದೆ, ಎಲ್ಲದರ ಮೇಲೆ ಅಧ್ಯಾತ್ಮ ಶಾಸ್ತ್ರ ಇದೆ. ಈ ಒಂದು ಶ್ಲೋಕದ ಚಿಂತನೆ, ಯಾರ ವೇದಾಂತಗಳಿದ್ದಾರೆ, ಯಾರ ತತ್ವಜ್ಞಾನಿಗಳಿದ್ದಾರೆ, ಅವರ ಅತ್ಯಂತ ಹೆಚ್ಚು ಪೂರ್ಣ ವಿಚಾರವಂತರು ಅಂತ ಪೂರ್ವವಾಗುತ್ತೆ ಹೊರತು, ಈ ವಿಚಾರವಾದಿಗಳು ಪೂರ್ತಿ ಮೂರ್ಖರು ಅಂತ ಸಿದ್ಧವಾಗುತ್ತೆ ಹೊರತು ಬೇರೆ ದಾರಿನೇ ಇಲ್ಲ. ಅವರ ದಾರಿ ತಪ್ಪಿಸ್ತಾ ಇದ್ದಾರೆ ಅಷ್ಟೇ, ಅವರ ದಾರಿ ತಪ್ಪಿಸ್ತಾ ಇದ್ದಾರೆ. ನಿಜವಾಗ್ಲೂ ಯೋಚನೆ ಮಾಡಿದವನಿಗೆ ದೇವರು ಎಷ್ಟು ದೊಡ್ಡವನು, ಉಡದವರ ಪಾತ್ರ ಎಷ್ಟಿದೆ ಅಂತೆಲ್ಲ ಹೇಳುತ್ತಾರೆ. ಮತ್ತು ಅದಕ್ಕೆ ನಾಲ್ಕು ವಿಶೇಷ ಅರ್ಥವನ್ನು ಬರೀತಾರೆ. ದೇಶ ಅಂದ್ರೆ ಅದಕ್ಕೆ ಅಭಿಮಾನಿ ದೇವತೆಗಳು, ಕಾಲ ಅಂದ್ರೆ ಅದಕ್ಕೆ ಅಭಿಮಾನಿ ದೇವತೆಗಳು, ಕರ್ಣಗಳು ಅಂದ್ರೆ ಅದಕ್ಕೆ ಅಭಿಮಾನಿ ದೇವತೆಗಳು, ವಿವಿಧ ಪೃಥಕ್ ಚೇಷ್ಟಾಹ ಅದಕ್ಕೆ ಅಭಿಮಾನಿ ದೇವತೆಗಳು, ಹೊಸ ಪ್ರಪಂಚ ಅದು. ಒಂದು ಹುಡುಗವರೆಲ್ಲ ಅದನ್ನು ಪೂರ್ತಿ ಬಿಟ್ಟುಬಿಟ್ಟಿದ್ದೇನೆ. ಮಧ್ವಾಚಾರ್ಯರು ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾ ದೇವರ ಒಂದು ಹಿರಿಮೆ ಇಷ್ಟು ದೊಡ್ಡದಾಗಿದೆ. ಭಗವಂತ ಹೇಳಿದ ವಿಚಾರಗಳನ್ನೆಲ್ಲ ಪೂರ್ಣವಾಗಿ ವಿಶ್ಲೇಷಣೆ ಮಾಡತಕ್ಕಂಥ ಭಾಗ ಇದು. ಇಷ್ಟು ಹೇಳಿ ಅರ್ಜುನ, ಇಷ್ಟು ಹೇಳಿದ್ದೇನೆ ನಿನಗೆ, ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ, ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಇನ್ನೂ ಕೆಲವು ವಿಚಾರ ಬಿಡಿಸ್ತಾ ಇದ್ದಾರೆ. ಅದನ್ನೆಲ್ಲ ಯೋಚನೆ ಮಾಡ್ತಾ 18 ಅಧ್ಯಾಯ ಸರಿಯಾಗಿ ಕೇಳಿಬಿಟ್ರೆ ಯಕ್ಷಿರಿ ನಮ್ಮ ಪ್ರತಿಯೊಂದು ಕರ್ಮದ ಹಿನ್ನೆಲೆಯಲ್ಲಿ ಎಷ್ಟೆಷ್ಟು ವಿಚಿತ್ರವಾದಂತಹ ವಸ್ತುಗಳ ಪಾತ್ರ ಇದೆ, ಮತ್ತು ವಿಶಿಷ್ಟವಾದಂಥ ಸತ್ವಾದಿ ಗುಣಗಳ ಪಾತ್ರ ಇದೆ. ಎಲ್ಲದರ ಮೇಲೆ ಭಗವಂತನ ಒಂದು ಕೈವಾಡ ಪ್ರತಿ ಹಂತದಲ್ಲೂ ಇದೆ ಎಂಬುದು ಮನವರಿಕೆ ಆಗ್ತಾ ಇದೆ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಒಂದು ಪ್ರಕಟಣೆ ಉಂಟು. ತುಂಬಾ ಜನ ಇದರ ಕ್ಯಾಸೆಟ್ ಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ. ಮೊದಲಿಂದ ಆಗಿದ್ದಕ್ಕೆ ಇಷ್ಟು ದಿವಸ ಒಟ್ಟಾಗಿರೋ ಕ್ಯಾಸೆಟ್ಗಳ ಸಂಖ್ಯೆ 220 ಕ್ಯಾಸೆಟ್ ಆಗುತ್ತೆ. ಇದು ಸರಿಯಾಗಿ ನಾವು 15ನೇ ತಾರೀಕು ಮಂಗಳದ ಹೊತ್ತಿಗೆ 220 ಕ್ಯಾಸೆಟ್ ಆಗುತ್ತೆ. 1 ಗಂಟೆಯ ಕ್ಯಾಸೆಟ್ಗಳು, ಸೊ 220 ಗಂಟೆಯ ಪ್ರವಚನ ಆಗಿರೋದು. ಯಾರು ಬೇಕು ಅದನ್ನ ನಮ್ಮ ಪ್ರತಿಷ್ಠಾನದಿಂದನೇ ನೇರವಾಗಿ ಪಡೆಯಬೇಕೆ ಹೊರತು ಬೇರೆ ಎಲ್ಲೆಲ್ಲೂ ಪಡೆಯಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಅದನ್ನು ಕೂಡ ಎಲ್ಲರ ಸಿಕ್ಕ ಎಲ್ಲರಿಗೂ ಕೂಡ ತಗೊಳ್ಳಕ್ಕೆ ಅನುಕೂಲವಾಗಲಿ ಅಂತೇಳಿ ಅದನ್ನ ವ್ಯಾಪಾರಿ ವೃತ್ತಿಯಿಂದ ಇಟ್ಲಕ್ಕೆ ಹೊರಟಿಲ್ಲ ನಾವು. ಅದನ್ನು ಎಷ್ಟು ಖರ್ಚಾಗಿರುತ್ತೋ ಅಷ್ಟೇ ಬರಬೇಕೆ ಹೊರತು ಹೆಚ್ಚು ಮಾಡಕ್ಕೆ ಹೊರಟಿಲ್ಲ. ಒಂದು ಮಾರ್ಕೆಟ್ ರೇಟ್ ಅಲ್ಲಿ ಎಷ್ಟೇ ಇರುತ್ತದಲ್ಲ ಅದಕ್ಕಿಂತ ಕಡಿಮೆ ಅನ್ನಾಗೇನೆ. ಒಳ್ಳೆ ಕ್ಯಾಸೆಟ್ ನಲ್ಲಿ ಅದರ ಬೆಲೆ 35 ರೂಪಾಯಿಗಳು. ಮೊದಲೇ ಒಂದೊಂದು ಕ್ಯಾಸೆಟ್ಗೆ ಮೊದಲೇ 15 ತಾರೀಕಿನ ಒಳಗೆ ಯಾರು ಅದನ್ನ ಆತ ಬೇಕು ಅಂತ ಹೇಳಿ ರಿಜಿಸ್ಟರ್ ತಮ್ಮ ಅಡ್ವಾನ್ಸ್ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ 35 ರೂಪಾಯಿಗೆ ಸಿಗುತ್ತೆ ಒಂದು ಕ್ಯಾಸೆಟ್. 30 ರೂಪಾಯಿಗೆ ಸಿಗುತ್ತೆ. ಯಾವ್ದು ಬೇಕು ಏನೋ ತಿಳ್ಕೊಂಡು ಅವರವರು ತಮ್ಮ ಆಯ್ಕೆಯಂತೆ ತಿಳಿಸಬೇಕು. ಮತ್ತೆ ಬೇರೆ ರೀತಿಯಲ್ಲಿ ಮಾಡಿಕೊಂಡ್ರೆ ನಾವು ಜವಾಬ್ದಾರರಲ್ಲ ಅದಕ್ಕೆ. ಆದರೆ ಅದನ್ನು ಮಾಡಿಕೊಂಡ್ರೆ ಡಿಫೆಕ್ಟ್ಸ್ ಬಂದ್ರೆ ರಿಪ್ಲೇಸ್ ಮಾಡೋದು ನಮ್ಮ ಜವಾಬ್ದಾರಿ. ಇಲ್ಲ ಹೋದ್ರೆ ನಿಮಗೆ ಜವಾಬ್ದಾರಿ ಅಷ್ಟೇ ಹೊರತು ಬೇರೆ ಕಡೆ ತಗೊಂಡ್ರೆ ಅದಕ್ಕೆ ಮಹತ್ವ ಇಲ್ಲ, ವ್ಯಾಲಿಡಿಟಿ ಇಲ್ಲ. ಬೇಕಾದ್ರೆ ಮಾತ್ರ ತಗೋಬೇಕು ಅಂತೇನಿಲ್ಲ ಈ ಮಧ್ಯೆ. ಅಕಸ್ಮಾತ್ ಬೇಕಿದ್ದರೆ ಮಾತ್ರ ತಗೊಳ್ಬಹುದೇ ಹೊರತು ಮತ್ತೆ ಕಡಿಮೆ ಬೆಲೆಗೂ ಸಿಗುತ್ತೆ, ನಿಮಗೆ ಉಪಯುಕ್ತ ಆಗೋ ಸಿಗುತ್ತೆ, ಜವಾಬ್ದಾರಿನೇ ಇರುತ್ತೆ. ಅದನ್ನ ಈ ಪ್ರಸಂಗದಲ್ಲಿ ಹೇಳ್ತಾ ಇದ್ದೇನೆ. ಆಸಕ್ತರಾದವರು ಮೊದಲೇ ತಿಳಿಸಿದ್ರೆ ಅದು ಕ್ಯಾಸೆಟ್ ತಕ್ಷಣ ಮಾಡ್ಕೊಳ್ಳಕ್ ಆಗೋದಿಲ್ಲ, ಟೈಮ್ ಬೇಕು ಅದಕ್ಕೆ. ಎಷ್ಟು ಜನ ಬೇಕು ಅಂತ ತಿಳಿಸಿದ್ರೆ ಅಷ್ಟೇ ಯಾರೋ ವ್ಯವಸ್ಥೆ ಮಾಡಬಹುದು, ಬೇಕಾದರೆ ಅವಕಾಶ ಉಪಯೋಗ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ನಾಳೆಯಿಂದ ಪ್ರವಚನ ಮುಂದುವರಿಯುತ್ತೆ ಅಂತ ತಿಳಿಸಿ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಾಡ್ತೀನಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ವಿಯತಾಂ ಕಮಲಾಲಯಃ.